ಕನೆಕ್ಟ್ ಮಾಡಿಕೊಟ್ಟಿದೆ. ಅದರಲ್ಲಿ ಆಸಕ್ತಿಯಿಂದ ಇಟ್ಟುಕೊಂಡು ಅನೇಕ ಮುಖದಲ್ಲಿ ಸ್ವಲ್ಪ ಹೇಳಿರೋದು ತುಂಬ ವಿಚಾರ ತಿಳ್ಕೊಳ್ಳೋಕೆ ಬರುತ್ತೆ. ಆದ್ದರಿಂದ ಅಲ್ಲಿ ಉಪಯೋಗ ಮಾಡಿಕೊಳ್ಬೋದು. ಇನ್ನು ಮುಂದೆ ದೇವತಾ ಸ್ತೋತ್ರ ಮಾಲಿಕ ಅಂತ ಬರುತ್ತೆ. ಅದರಲ್ಲಿ ರುದ್ರದೇವರು ಎಲ್ಲ ಸ್ತೋತ್ರಗಳು ಒಂದು ಕಡೆ ಕಲೆಕ್ಟ್ ಮಾಡಿಕೊಟ್ಟಿದ್ದೆ. ಅವ್ರ ರುದ್ರದೇವರ ಮೇಲೆ ಎಲ್ಲ ದೇವತೆಗಳ ಮೇಲೆ ಕೂಡ ಸ್ತೋತ್ರಗಳು ಸಿಗುತ್ತೆ. ಲಕ್ಷ್ಮೀ ಸ್ತೋತ್ರ ಅಂತೂ ಇದ್ದೇ ಇದೆ, ನೋಡಬಹುದು. ಮತ್ತೆ ಮುಂದಿನ ಯಾವ ಕಾರ್ಯಕ್ರಮ ಹೇಳ್ಬಿಡ್ತೀನಿ.
20 ಸೆಪ್ಟೆಂಬರ್ 21
ಅವತ್ತೇನು ವಿಷಯ? ಹರಿಕಥಾನುಸ. ಅದರ ಬಗ್ಗೆ ಹರಿಕಥಾನುಸಾರದ ವಿಷಯ, ಅದರ ವ್ಯಾಪ್ತಿ, ಜಗನ್ನಾಥ ಅದರ ಬಗ್ಗೆ ಅನೇಕವಾದ ಮಾಹಿತಿಗಳನ್ನು, ಹರಿಕಥಾನುಸಾರದ ಎಷ್ಟು ನಮಗೆ ಉಪಯುಕ್ತವಾಗಿದೆ ಎಂಬ ವಿಚಾರನ ಅವತ್ತೆಲ್ಲ ನೋಡುತ್ತೆ. ಮನೆಯಲ್ಲಿ ರುದ್ರದೇವರ ಪೂಜೆ ಮಾಡಲೇಬೇಕು, ಲಿಂಗ ಪೂಜೆ ಮಾಡಬಾರ್ದು, ಅದು ನಿಷಿದ್ಧ. ಲಿಂಗ ಪೂಜೆ ಇಲ್ಲದೇನೆ ಅದನ್ನು ಮನಸ್ಸಲ್ಲಿ ಚಿಂತನೆ ಮಾಡಿ ಮಾತ್ರ ಮಾಡಬೇಕೇ ಹೊರತು ಅವರನ್ನ ಈ ರೀತಿ ಲಿಂಗ ಪೂಜೆ ಮನೆಯಲ್ಲಿ ಮಾಡಬಾರ್ದು, ನಿಷಿದ್ಧ. ದೇವಸ್ಥಾನದಲ್ಲಿ ಮಾಡ್ಬೋದು, ದೇವಸ್ಥಾನದಲ್ಲಿ ಲಿಂಗ ಪೂಜೆ ಮಾಡಬೇಕು, ಅದು ತಪ್ಪಲ್ಲ. ಆದರೆ ಮನೆಯಲ್ಲಿ ಲಿಂಗ ಇಟ್ಕೋಬಾರ್ದು ಅಂತಲೇ ಶಾಸ್ತ್ರ. ಗರುಡಶ್ರೇಷ್ಠರು ಮಾತ್ರ ಇಟ್ಕೋಬೇಕು, ರುದ್ರದೇವರು ಇಟ್ಕೋಬಾರ್ದು ಮನೆಯೊಳಗೆ. ಚಿಂತನೆ ಕ್ರಮದಲ್ಲಿ ಮಾತ್ರ ಮಾಡಬೇಕು. ನೈವೇದ್ಯ ಕೂಡ ಹಾಗೆ ಬಾಯಲ್ಲಿ ಹೇಳ್ಕೊಡ್ಬೇಕಷ್ಟೆ. ಬ್ರಹ್ಮ ಬ್ರಹ್ಮದೇವ ದೇವ ಅಂತ ಹೇಳ್ತೇವಲ್ಲ, ಆದರೆ ಬಂದುಬಿಡ್ತಾರೆ. ಪ್ರತ್ಯೇಕ ನೈವೇದ್ಯ ಇಲ್ಲ, ಎಲ್ಲ ದೇವತೆಗಳಿಗೂ ನೈವೇದ್ಯ ಕೊಡೋದ್ರಿಂದ ಅವರು ಬಂದುಬಿಡ್ತಾರೆ ಅಷ್ಟೆ. ಪ್ರತ್ಯೇಕ ಇಲ್ಲ. ಲಕ್ಷ್ಮೀನಾರಾಯಣರಿಗೆ, ವಾಯುದೇವರಿಗೆ, ಆ ಮೂರು ಗ್ರಾಹ್ಯ ಅದು. ಉಳಿದವರಿಗೆಲ್ಲ ಒಟ್ಟಿಗೆ ಮಾಡಿಬಿಟ್ಟು ಅದು ಬಿಟ್ಟು ತೆಗೆದ ಅಷ್ಟೆ. ಒಳ್ಳೆ ಪ್ರಶ್ನೆ ಕೇಳಿದರು. ಆಕಾಶಕ ವಿಮಾನ ದೇವತೆ ಮಹಾಲಕ್ಷ್ಮಿ ಅಂತ ನೀವು ಹೇಳಿದ್ರಿ, ಆದರೆ ಎಲ್ಲ ಕಡೆ ನಾವು ಗಣೇಶ ಅಂತ ನಾವು ಕೇಳಿದ್ದೇವೆ, ಯಾವ ಸರಿ ಅಂತ ಕೇಳುತ್ತಾರೆ. ಎರಡೂ ಸರಿ. ಆಕಾಶ ಎರಡು, ಅವ್ಯಾಕೃತ ಆಕಾಶ ಅಂತ ಒಂದು, ಭೂತಾಕಾಶ ಅಂತ ಒಂದು. ಅವ್ಯಾಕೃತ ಆಕಾಶ ಎಲ್ಲ ದೊಡ್ಡ ಅವ್ಯಾ ಸ್ಪೇಸ್ ಅಂತೀವಲ್ಲ, ಸ್ಪೇಸಿಗೆ ಮಹಾಲಕ್ಷ್ಮಿ ವಿಮಾನ ದೇವತೆ, ಮಹಾಲಕ್ಷ್ಮಿ ದೇವರು ಭೂತಾಕಾಶ ಅಂತ ಇದೆ. ಅದಕ್ಕೆ ಗಣೇಶ ವಿಮಾನ ದೇವರು. ಪಂಚಭೂತಗಳಲ್ಲಿ ಪೃಥ್ವಿ, ತೇಜೋ, ವಾಯು, ಆಕಾಶ ಬರುತ್ತಲ್ಲ, ಈ ಆಕಾಶ ಎಂಬುದು ಭೂತಾಕಾಶ. ಇದಕ್ಕೆ ಗಣೇಶ ದೇವತೆ. ಅದು ಆಕಾಶದಿಂದ ವಾಯು ಹುಟ್ಟುತ್ತೆ, ಅದು ಬರುತ್ತೆ, ಅದು ಮಹಾಕಾಶ. ಅದಕ್ಕೆ ಮಹಾಲಕ್ಷ್ಮಿ ದೇವತೆ. ಆದ್ದರಿಂದ ಎರಡು ಸರಿಯಾದ ಪ್ರಶ್ನೆ. ಅದಕ್ಕೇನೆ ದೇವ್ರ ಜೊತೆಗೆ ಅಲ್ಲೇ ಪಕ್ಕದಲ್ಲೇ ಕೆಲಸ ಇಟ್ಬಿಟ್ಟು ಪೂಜೆ ಅಷ್ಟೇನೆ, ಗೊತ್ತಿಗೆ ಹಾಗಾಗಿ ಜೊತೆಗೆ ಪೂಜೆ ಮಾಡ್ತಾರದು ಅಷ್ಟೇನೆ. ಹೌದೌದು ಹೌದು ಹೌದು. ಪ್ರತ್ಯೇಕ ಬಡಿಸ್ಬಾವು ಈ ಶ್ರಾವಣ ಮಾಸದಲ್ಲಿ ಮಾತ್ರ ಜೊತೆಗಿಟ್ಟು ಮತ್ತೆ ದೇವ್ರಿಗೆ ಮಾಡೇ ಮಾಡಬೇಕು ಅದು ಕೂಡ. ಮತ್ತೆ ಪ್ರತ್ಯೇಕ ನೈವೇದ್ಯ ಅಂತ ಇಡಬಾರದು, ದೇವರಿಗೆ ನೈವೇದ್ಯ ಮಾಡಿರ್ತೀರಿ ಅದನ್ನೇ ತೆಗೆದಿಡಬೇಕು. ಅದೇ ಇಡಬಹುದು ಅಷ್ಟೇ, ಇಡಬಹುದು, ತಪ್ಪೇನಲ್ಲ. ಯಾರು ಹೇಳಿದ್ರು ತಪ್ಪು? ಏನು ದೋಷ ಇಲ್ಲ, ಏನೇನು ದೋಷ ಇಲ್ಲ, ಗೊತ್ತಾಯ್ತಾ? ಗ್ರಹಣಕ್ಕೂ ಲಕ್ಷ್ಮೀದೇವಿಗೂ ಸಂಬಂಧ ಇಲ್ಲ. ಹಾಕೋ ಶ್ರೇಷ್ಠ, ಹಾಕಿದ್ರೆ ಸನ್ನಿಧಾನ, ಚಕ್ರಾಂಕಿತ ಇತ್ಯಾದಿ ಹಾಕಿಬಿಟ್ರೆ ಬಹಳ ಶ್ರೇಷ್ಠ ಲಕ್ಷ್ಮೀ ಸನ್ನಿಧಾನ. ಬರೀ ಸಾರಿಗ್ರಾಮ ಹಾಕೋದು ಇಲ್ಲೂ ಶ್ರೇಷ್ಠ, ಅದು ಎರಡು ಇರೋದು ಒಂದು ಹಾಕಿಬಿಟ್ಟು ಎರಡು ಕಡೆ ಹಾಕಲು ಬರೋದಿಲ್ಲ. ಅದರಿಂದ ಅದು ಜೊತೆಗೆ ಇಟ್ಟು ಪೂಜೆ ಮಾಡಿ ಮತ್ತೆ ವಾಪಸ್ ತೊಗೊಳ್ಬಹುದು. ಇಲ್ಲದ್ರೆ ಬಳಿ ಚಕ್ರಾಂಕಿತ ಯಾವಲ್ಲ ಹಾಕಿರ್ಬೋದು. ಹೌದು ಹೌದು, ಹಾಕ್ಬೋದು, ಏನು ತಪ್ಪು. ನಾವು ಉಪಯೋಗಿಸಿದ್ದು ಹಾಕ್ಬಾರ್ದು ಅಷ್ಟು, ನಾವು ಕೈಯಲ್ಲಿ ಹಾಕೊಂಡಿದ್ದರೆ ಹಾಕ್ಬಾರ್ದು. ಹೌದೌದು, ಕೇದಾರಕ್ಕೆ ಹೋಗೋ ಪದ್ಧತಿ ನಿಷಿದ್ಧ. ಕೇದಾರಕ್ಕೆ ಹೋಗಬಾರ್ದು ಅಂತ ಕೇದಾರ ಸ್ಮರಣೆ ಮಾಡಬೇಕು, ಪ್ರಾತಸ್ಮರಣೆ ಇತ್ಯಾದಿ ಮಾಡಬೇಕಾದ್ರೆ ಕೇದಾರ ಸ್ಮರಣೆ ವಿಹಿತ. ಕೇದಾರಕ್ಕೆ ಹೋಗಬಾರ್ದು, ರುದ್ರದೇವರು ಪೂಜೆ ಮಾಡಬೇಕು, ಲಿಂಗ ಇಟ್ಕೋಬಾರ್ದು ಅಂತಾರಲ್ಲ ಹಾಗೆ ಪೂಜೆ ಮಾಡೋದು. ಅದು ಅಲ್ಲಿ ಮಾತ್ರ ಹೋಗಬಾರ್ದು, ಕಾಶಿ ಹೋಗಬಾರ್ದು ಅಂತ ಹೇಳಿಲ್ಲ. ಕಾಶಿ ರಾಮೇಶ್ವರ ಎಲ್ಲ ಕಡೆ ಹೋಗುದು, ಕೇದಾರದಲ್ಲಿ ಮಾತ್ರ ರುದ್ರದೇವರನ್ನು ದರ್ಶನ ಮಾಡಬಾರ್ದು. ವೈಷ್ಣವರು ರುದ್ರದೇವರೇ ಶಾಪ ಕೊಟ್ಟಿದ್ದಾರೆ, ವೈಷ್ಣವರು ಇಲ್ಲಿ ಬರಬಾರ್ದು ಅಂತ ಹೇಳ್ಬಿಟ್ಟಿದ್ದ. ಆದ್ದರಿಂದ ಹೋಗಾಗಿಲ್ಲ, ಅವ್ರದೇ ಮಾತದು, ಬೇರೆಯವ್ರ ಮಾತಲ್ಲ, ಅವ್ರದೇ ಮಾತಾದ್ರಿಂದ ನಮ್ಮ ಆಫೀಸ ಇಲ್ಲ ನೋಡಬೇಡ ಅಂತ ಹೇಳಿದ್ರೆ ಹಾಗೂ ಹಾಗೆ ಈ ಜಾಗ ಬಂದು ನೋಡಬೇಡಿ, ಬೇರೆ ಕಡೆ ನೋಡಿ ಅಂತ ಹೇಳಿದ್ದಾರೆ, ಅಲ್ಲಿ ಹೋಗ್ಬೇಕು. ಅದು ನಿಜವಾದ ಮಾತು. ಸರಿ ಸರಿ, ಕೇದಾರದಲ್ಲಿ ಮಾತ್ರ ನೋಡಬಾರ್ದು, ಇನ್ನೆಲ್ಲ ಕಡೆ ಹೋಗ್ಬೋದು.
ಹಾಂ,
ಏನು ಹಾಗೇನು ಇಲ್ಲ. ಬಟ್ ಮೊದಲು ಹಿಂದಿನವರು ಮಾಡಿದ್ದಿದ್ರೆ ಅದ್ರ ಪೂಜೆ ಮಾಡೋದು ಶ್ರೇಷ್ಠ ಅದು. ಇಲ್ಲ ಹೊಸ್ತಾಗಿ ಹಾಗೆ ಮಾಡಿದ್ರೆ ಏನು ತಪ್ಪೇನಿಲ್ಲ. ಏನು ಅದೆಲ್ಲ ಅಂದರೆ ಹೊಸ್ತಾಗಿ ಶುರು ಮಾಡೋರಿಗೆ ಆ ಗ್ರಹಣ ಗಿರಣ ಮುಖ್ಯ ಅಲ್ಲ, ಗ್ರಹಣ ದೋಷನೇ ಇಲ್ಲ ಆ ಲೆಕ್ಕದೊಳಗೆ. ಗ್ರಹಣ ಲಕ್ಷ್ಮೀದೇವಿ ಗ್ರಹಣಗಿದ ಪ್ರಶ್ನೆಯೇ ಬರೋದಿಲ್ಲ. ಚಿಕ್ಕ ದೇವತೆಗಳಿವೆಲ್ಲ ಕೂಡ ದೊಡ್ಡ ದೇವಿಲ್ಲ, ಅವ್ರ ಮೇಲಿದ್ದಾರೆ ಮಹಾಲಕ್ಷ್ಮೀ ದೇವಿ. ಆದ್ದರಿಂದ ಏನು ದೋಷ ಇಲ್ಲ, ಮಾಡ್ಬೋದು ಮಾಡ್ಬೋದು. ಅನಂತ ವ್ರತಕ್ಕೆ ಲಕ್ಷ್ಮೀ ಪೂಜೆಗಳು ನೋಡಬೇಕಾಗಿಲ್ಲ. ಋಷಿಪಂಚಮಿ ಬೇರೆಯದಕ್ಕೆಲ್ಲ ಅದು ಕೆಲವು ವರ್ಷ ಮಾಡೋಕ್ಕೆ ಶುರು ಮಾಡೋಕ್ಕೆ ಬರೋದಷ್ಟೇ. ಶುರು ಮಾಡಿದ್ರೆ ಮಾಡೋಕ್ಕೆ ಬರುತ್ತೆ, ಹೊಸ್ತ ಶುರು ಮಾಡೋಕ್ಕೆ ಬರೋದಿಲ್ಲ. ಇದು ವಿಷ್ಣು ಪಂಚಕ್ಕೆಲ್ಲ ಶುರು ಮಾಡ್ತಾರಲ್ಲ, ವಿಷ್ಣು ಪಂಚಕ ಋಷಿಪಂಚಮಿ ಅವೆಲ್ಲ ಫಸ್ಟ್ ಶುರು ಮಾಡಬೇಕಾದ್ರೆ ಕೆಲವು ಕಂಡೀಷನ್ಸ್ ಇರುತ್ತೆ, ಅದಿದ್ರೆ ಮಾತ್ರ ಮಾಡ್ಬೋದು. ಅವರು ಇದ್ದ ಕಾಯ್ಬೇಕು. ಲಕ್ಷ್ಮಿಗೆ ಅದು ದೋಷ ಇಲ್ಲ, ಲಕ್ಷ್ಮಿ ಯಾವ ಬೇಕಾದ್ರೂ ಮಾಡ್ಬೋದು. ಏನು ದೋಷ ಏನು ಈಗಾಗಲೇ ಒಂದು ಗ್ರಹಣ ಆಯಿತು, ಇನ್ನೊಂದು ಗ್ರಹಣ ಬರ್ತಾ ಇದೆ ಈಗಾಗಲೇ. ಈ ಶನಿವಾರ ಚಂದ್ರಗ್ರಹಣ ಇದೆ. ಗ್ರಹಣ ಕಾಲದೊಳಗೆ ಭಾಳ ಮುಖ್ಯವಾಗಿ ಹಿಡಿತಿರ್ಲಿಕ್ಕೆ ಸ್ನಾನ ಮಾಡಬೇಕಾಗುತ್ತೆ. ಫಸ್ಟ್ ಜ್ಞಾನ ಸ್ಪರ್ಶವಾಗ್ತಿರ್ಲಿಕ್ಕೆ ಸ್ನಾನ ಮಾಡಬೇಕು. ಅದು ಮುಗಿಯೋವರೆಗೂ ಕೂಡ ತಪ್ಪದೇನೆ ಈ ಜಪ ಪಾರಾಯಣ ಇತ್ಯಾದಿ ಮಾಡಬೇಕು. ಸ್ತೋತ್ರ ವಿಷ್ಣು ಸಹಸ್ರನಾಮ ಹೇಳಿ, ಗೊತ್ತಾಯ್ತಾ, ಗಾಯತ್ರಿ ಉಪನೇನಾದರೂ ಗಾಯತ್ರಿ ಮಂತ್ರ ಹೇಳಿ, ಅಥವಾ ದೇವ್ರನಾಮಗಳು ಪಾರಾಯಣ ಮಾಡಿ, ಇಷ್ಟಾರ್ಥನಾಮ ಸ್ತೋತ್ರ ಹೇಳಿ ಗ್ರಹಣ ಬಿಡೋವರೆಗೂ ಮಾಡಬೇಕು. ಅದು ಬಹಳ ಶ್ರೇಷ್ಠ. ಬಿಟ್ಟಮೇಲೆ ತಕ್ಷಣ ಸ್ನಾನ ಮಾಡಬೇಕು. ಇದು ಇಂಪಾರ್ಟೆಂಟ್ ಪೋರ್ಷನ್ಸ್. ಹಿಡಿದ ತಕ್ಷಣ ಸ್ನಾನ, ಬಿಡೋವರೆಗೂ ಜಪ ಪಾರಾಯಣಗಳು, ಬಿಟ್ಟ ತಕ್ಷಣ ಸ್ನಾನ, ಇದು ಮಿನಿಮಮ್. ಇಷ್ಟು ಎಲ್ಲರೂ ಮಾಡಬೇಕು. ಇನ್ನು ತರ್ಪಣ ಇತ್ಯಾದಿ ಕೂಡ ಅರ್ಹತೆ ಇದ್ದರೆ ತರ್ಪಣ ಕೊಡ್ಬೋದು. ಇದು ಮಾತ್ರ ಎಲ್ಲರೂ ಮಾಡಲೇಬೇಕಿದೆ. ಗ್ರಹಣ ಎಷ್ಟು ಕಂಪಲ್ಸರಿ ಮಾಡಿದ್ದಾರೆ ಅಂದರೆ ಈ ಹೊರಗಾದವರಿಗೆ ಶುದ್ಧಿ ಇಲ್ಲ, ಗ್ರಹಣ ಕಾಲಕ್ಕೆ ಮಾತ್ರ ಶುದ್ಧಿ ಅಂತ ಹೇಳ್ತಾರೆ. ಭಾಳ ವಿಶೇಷ. ಅವರು ಹಿಡಿದ ಸ್ನಾನ ಮಾಡಬೇಕು, ಬಿಟ್ಟು ಸ್ನಾನವನ್ನು ಮಾಡಬೇಕು. ಇದೊಂದು ಭಾರಿ ವಿಷಯ. ಇದು ಯಾತಕ್ಕೆ ಹೇಳ್ತಾರೆ ಅಂದರೆ ಯಾವ ದೋಷನೂ ಇರೋದಿಲ್ಲ, ಅಷ್ಟ್ರಮಟ್ಟಿಗೆ ಶುದ್ಧವಾಗಿರೋ ಕಾಲ. ಆಗ ದೇವ್ರ ಪೂಜೆ ಮಾತ್ರ ಮಾಡಬಾರ್ದಾಗ, ದೇವ್ರ ಪೂಜೆ ಮಾತ್ರ ಗ್ರಹಣ ಹಿಡಿದ ಕಾಲ ದೇವ್ರನ್ನ ಮುಟ್ಟಬಾರ್ದು, ಗೊತ್ತಾಯ್ತಾ. ಎಂದೂ ಮುಟ್ಟದೇ ಇದ್ದವ್ರಿಗೆ ಯೋಚನೆ ಇಲ್ಲ, ಹೇಗೂ ಮುಟ್ಟೋದಿಲ್ಲ ಅದರಿಂದ ಪರವಾಗಿಲ್ಲ. ಅವತ್ತೆ ಮುಟ್ಟೋರು ಇರ್ತಾರೆ, ಅದು ಮಾಡಬಾರ್ದು. ಸಾಲಿಗ್ರಾಮ ಮುಟ್ಟಬಾರ್ದು, ಯಾವುದು ಮುಟ್ಟಬಾರ್ದು. ನಿರ್ಮಾರ್ಗಿಂತ ಬೆಳಿಗ್ಗೆ ಮಾಡಿಟ್ಕೊಂಡ್ಬಿಟ್ಟಿರ್ಬೇಕು, ಅದನ್ನು ಉಪಯೋಗಿಸ್ಬೇಕೆ ಹೊರತು ಆ ಕಾಲ ಪೂಜೆ ಇತ್ಯಾದಿಗಳಿಲ್ಲ. ಬರೀ ಜಪ ಆಗ, ಜಪ ಪಾರಾಯಣ, ಗುರುಮಂತ್ರ ಹೇಳ್ಕೋಬಹುದು, ಗುರುಮಂತ್ರ ಹೆಚ್ಚೆಚ್ಚು ಜಪ ಮಾಡಬಹುದು. ಬರೀ ಕೃಷ್ಣ ಮಂತ್ರ ಮುಗಿಯೋರಿಗೆ ಹೇಳ್ಬೋದು, ಬೇಕಾದ್ರೆ ಎಷ್ಟು ತರಬೇಕಾದ್ರೆ ಹೇಳ್ಬೋದು. ಒಟ್ಟು ಒಳ್ಳೆ ಸಿದ್ಧಿ ಬರುತ್ತೆ. ಬೇರೆ ಕಾಲದಲ್ಲಿ ಹೇಳಿದರೆ ಎಷ್ಟು ಪುಣ್ಯ ಬರುತ್ತೋ ಅದರ ಕ್ರೋರ್ ಟೈಮ್ಸ್ ಪುಣ್ಯ ಜಾಸ್ತಿ ಬರುತ್ತೆ. ಆ ಸೈನ್ಸ್ ಒಪ್ಕೊಳ್ಳುತ್ತೆ. ರಾತ್ರಿ 10 ಗಂಟೆಗೆ ಓದಿದರೆ ಎಷ್ಟು ಉಪಯೋಗ ಆಗುತ್ತೋ, ಬೆಳಿಗ್ಗೆ 5 ಗಂಟೆಗೆ ಓದಿದ್ರೆ ಜಾಸ್ತಿ ಉಪಯೋಗ ಆಗುತ್ತೆ ಅಂತ ಹೇಳಿ ಟೈಮ್ನಲ್ಲಿ ವ್ಯತ್ಯಾಸ ಒಪ್ಕೊಂಡಿದ್ದಾರೆ ಈಗಾಗಲೇ. ಮೆಂಟಲಿ ಹೆಚ್ಚು ಅಲರ್ಟ್ ಇರೋ ಕಾಲ ಅದು ಬೆಳಿಗ್ಗೆ. ಗ್ರಹಣ ಕಾಲದಲ್ಲಿ ಮಾಡಿದ್ದು ಹೆಚ್ಚು ಸಿದ್ಧಿ ಬರುತ್ತೆ. ಮತ್ತು ಗ್ರಹಣ ಕಾಲದಲ್ಲಿ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕು. ಏನು ನಿಯಮ ಅಂದರೆ, ಜಪ ಇತ್ಯಾದಿ ಮಾಡೋಕ್ಕೆ ಅರ್ಹತೆ ಬರಬೇಕಾದ್ರೆ ಸೂರ್ಯಗ್ರಹಣ ಆದರೆ 12 ಅವರ್ಸ್ ಮುಂಚೆ ಏನು ತೊಗೊಂಡಿರಬಾರ್ದು, 12 ಅವರ್ಸ್ ಬಿಫೋರ್ ತೊಗೊಂಡಿರ್ಬೇಕು, ಮತ್ತೆ ಏನೂ ತೊಗೊಳಾಗಿಲ್ಲ. ಚಂದ್ರಗ್ರಹಣ ಆದರೆ 9 ಅವರ್ಸ್ ಬಿಡಬೇಕು. ಚಂದ್ರಗ್ರಹಣ ಆದರೆ 9 ಅವರ್ಸು, ಅದಾದರೆ 12 ಅವರ್ಸ್. ಆ ರೀತಿ ತೇನು ತೊಗೊಳ್ಳೋದು ಹೊಟ್ಟೆ ಶುದ್ಧ ಆಗಿರುತ್ತಾಗ ಸಿದ್ಧಿ ಬರುತ್ತೆ ಅಂತ, ಗೊತ್ತಾಯ್ತಾ. ಆ ಕಾಲಕ್ಕೆ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು. ಗ್ರಹಣ ಹಿಡಿದ ಕಾಲಕ್ಕೆ ಮಾಡಿದರೆ ಮಹಾದೋಷ ಹಿಡಿತಾರೆ, ಗೊತ್ತಾಯ್ತಾ. ಗ್ರಹಣ ಹಿಡಿದ ಕಾಲ ಸ್ನಾನ ಮಾಡದೆ ಹೋದರೆ ಅಪಮೃತ್ಯು ಬರುತ್ತೆ ಅಂತ ಹೇಳಿದೆ. ಬಿಟ್ಟು ಸ್ನಾನ ಮಾಡದೆ ಹೋದರೆ ಹಿಂದೆ ಹೇಳಿದ್ದೇನೆ ಅದನ್ನು, ಇನ್ನೊಂದು ಗ್ರಹಣ ಬರೋವರೆಗೂ ಮೈಲಿಗೆ ಅಂತಂದು. ಇನ್ನೊಂದು ಗ್ರಹಣ ಬರೋವರೆಗೂ ಎಷ್ಟು ವರ್ಷ ಮೈಲಿಗೆ ಇರಬೇಕಾಗುತ್ತೆ? ನಮ್ಮ ಜನಕ್ಕೆ ಅದು ಖುಷಿನೇ, ಅರ್ಥ ಸಂಧಾನೆ ಮಾಡ್ಬೋದು ಅಲ್ಲಿವರೆಗೂ ಅಂತೇಳಿ ಆ ಥರ ಪ್ಲಾನ್ ಮಾಡ್ತಾರೆ. ಹಾಗೆಲ್ಲ ಮಾಡಬಾರದು. ಭಾಳ ಯಾವ ಪುಣ್ಯಕಾರನೂ ಬರೋದಿಲ್ಲ, ಹಾಗಾಗಿಬಿಡುತ್ತೆ. ಇನ್ನೂ ಜನಕ್ಕೆ ನನಗೆ ಗೊತ್ತಿಲ್ಲ, ಗ್ರಹಣದ ಮುಂಚೆ ಗ್ರಹಣ ಆದ ತಕ್ಷಣ ಒಂದು ವಾರ ಯಾವ ಶುಭ ಕಾರ್ಯ ಮಾಡೋಕ್ಕೆ ಬರೋದಿಲ್ಲ. ಮದುವೆ ನಡೆಸ್ತಾನೆ ಇದ್ದಾರೆ ಹೆಚ್ಚು ಕಡಿಮೆ. ಎರಡು ಗ್ರಹಣದ ಮಧ್ಯೆ ಅಂತೂ ಭಾರಿ ನಿಷಿದ್ಧ ಮಾಡಬಾರ್ದು ಹಾಗೆಲ್ಲ ಕೂಡ ಕೆಲವು ಇದಕ್ಕೆ. ಆದರೆ ಅದನ್ನ ಅಬ್ಸರ್ವ್ ಮಾಡೋದು ಸರಿಯಾಗಿ. ಗ್ರಹಣ ಬಿಟ್ಟ ಮೇಲೆ ಒಂದು ವಾರ ಶುದ್ಧ ಆಗೋದಿಲ್ಲ, ಬೇರೆ ಕಾರ್ಯಗಳಿಗೆ ಆಮೇಲೆ ಕಂಟಿನ್ಯೂ ಮಾಡ್ಬೋದು. ಆ ರೀತಿ ತಪ್ಪು ತಪ್ಪು ಕಲ್ಪನೆ. ಪುರುಷನೇ ಚೇತನ, ಸ್ತ್ರೀಯೂ ಚೇತನಲ್ಲೇ, ಜಡ ಇದೆ. ಜಡ ಅಂದರೆ ಟೋಟಲಿ ಮ್ಯಾಟರ್ ಅದು. ಅದು ಸ್ತ್ರೀ ಚೇತನ ಪುರುಷ ಚೇತನ ವ್ಯತ್ಯಾಸ ಏನಂದರೆ, ಇಂಡಿಪೆಂಡೆಂಟ್ ಫಂಕ್ಷನಿಂಗ್ ಇದ್ದರೆ ಪುರುಷ, ಡಿಪೆಂಡೆಂಟ್ ಫಂಕ್ಷನ್ ನಾನ್ ಪುರುಷ ಇದ್ದರೆ ಅದು ಸ್ತ್ರೀ ಅಷ್ಟೆ. ನೋ ಫಂಕ್ಷನಿಂಗ್ ಅಂದರೆ ಜಡ. ಮೂರು ಕ್ಲಾಸಿಫಿಕೇಶನ್, ಫಂಕ್ಷನ್ಲೆಸ್ ಜಡ, ಗೊತ್ತಾಯ್ತಾ. ಪ್ಯಾಸಿವ್ ಫಂಕ್ಷನ್ ಸ್ತ್ರೀ, ಆಕ್ಟಿವ್ ಫಂಕ್ಷನ್ ಪುರುಷ. ಅದು ಡೆಫಿನೇಷನ್. ಇವ್ರು ನೀವು ಹೇಳಿದ ಡೆಫಿನೇಷನ್ ಇದು ಇವ್ರದ್ದು ಕಲ್ಪನೆ ಮಾಡಿರೋದು, ತಪ್ಪು. ಶಾಕ್ತರ ಹಾಗೆ ಹೇಳ್ತಾರೆ, ಅದೇ ಶಾಕ್ತರ ಹೇಳ್ತಾರೆ. ಅದೇ ಹೇಳಿದ್ ನಾವು ಲಲಿತಾ ಸಹಸ್ರನಾಮ ಎಲ್ಲ ಕೂಡ ಎಂಥದ್ದು ಅಂದರೆ ಶಕ್ತಿ ಪ್ರಧಾನವಾದ ಉಪಾಸನೆಯ ಸ್ತೋತ್ರ, ಶಕ್ತಿ ದೇವತೆ ಪ್ರಧಾನವಾದದ್ದು. ಅದಕ್ಕೆ ಹಾಗೆ ಮಾಡ್ತಾರೆ ಅವರು. ಈ ಸಾಂಖ್ಯರಲ್ಲೂ ಆ ಥರ ಕಲ್ಪನೆ ಇದೆ. ಅಂದರೆ ಶಕ್ತಿ ಇಸ್ ಅಲ್ಟಿಮೇಟ್ ಅವ್ರ ಪ್ರಕಾರ. ಬ್ರಹ್ಮ ವಿಷ್ಣು ಮಹೇಶ್ವರ ಯಾರೇ ಆಗಿರಲಿ, ವಿಥೌಟ್ ದಿ ಆರ್ಡರ್ಸ್ ಆಫ್ ಶಕ್ತಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಶಕ್ತ ಮತದ ಒಂದು ಪರಿಕಲ್ಪನೆ. ಆದ್ದರಿಂದ ಅದು ಸರಿಯಲ್ಲ, ಅದನ್ನು ಒಪ್ಪೋದಿಲ್ಲ. ಬ್ರಹ್ಮಸೂತ್ರಗಳಲ್ಲಿ ವೇದಗಳಲ್ಲಿ ಒಪ್ಪೋದಿಲ್ಲ. ಪುರುಷನೇ ಅಲ್ಟಿಮೇಟ್ ಹೊರತು ಸ್ತ್ರೀ ಅಲ್ಟಿಮೇಟ್ ಅಲ್ಲ. ಇದು ಬಹುಶಃ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಮನೆಯಲ್ಲಿ ತಮ್ಮ ರೀತಿ ನೋಡ್ಕೊಂಡು ದೇವರಿಗೆ ಅಪ್ಲೈ ಮಾಡಿಬಿಡ್ತಾರಷ್ಟೇ ಆತ ತಮ್ಮ ನಡೆಯಲ್ಲ ಬರೀ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ಟಿದ್ರೆ ತಪ್ಪದು ಸಮಾಜ ಮಾಡಿಕೊಂಡಿರೋದಲ್ಲ ಸಮಾಜ ಮಾಡಿಕೊಂಡಿದ್ದು ಯಾವಾಗ ಹೇಳಬೇಕು ಅಂದ್ರೆ ಯಾರು ಬರದ ಪುಸ್ತಕದಲ್ಲಿ ಹಾಕಿದ್ರೆ ಸಮಾಜ ಮಾಡ್ಕೊಂಡಿರೋದು ವೇದಗಳು ಯಾರು ಬರೆದಿದ್ದಲ್ಲ ವೇದಗಳ ಅಂಬರೀಷ್ ಸುತ್ತ ಎಕ್ಸಾಂಪಲ್ ಕೊಟ್ಟೆ ನಾನೀಗ ರುದ್ರಾದಿಗಳನ್ನು ನಾನು ಮಾಡ್ತೇನೆ ವಿಷ್ಣು ನನ್ನ ಸ್ವಾಮಿಯಾಗಿದ್ದಾನೆ ಮುಗಿದೋಯ್ತು ವೇದ ಯಾರು ಬರೆದಿದ್ದಲ್ಲ ಅದು ಅಪೌರುಷೇಯ ಅಂತ ಕರೀತಾರೆ ಇವತ್ತು ಯಾರೋ ಒಬ್ರು ಎ ಬಿ ಸಿಗಳು ಬರೀತಾರೆ ಅಂದರೆ ಪುರುಷ ಪ್ರಧಾನ ಸಮಾಜ ಎಲ್ಲ ಒಪ್ಪುವುದು ಇದು ಅದಲ್ಲ ಇದು ನಿಜವಾಗಲೂ ಕೂಡ ಸ್ಪಿರಿಚುವಲ್ ಕಾನ್ಸೆಪ್ಟ್ ಸ್ಪಿರಿಚುವಲ್ ಕಾನ್ಸೆಪ್ಟ್ ಬೇರೆ ಕನ್ವೆನ್ಷನ್ ಬೇರೆ ನೀವು ಹೇಳೋದು ಕನ್ವೆನ್ಷನ್ ಕನ್ವೆನ್ಷನ್ ಅನ್ನೋದು ನಾವು ಮಾಡ್ಕೊಳ್ಳೋದು ಅದು ಫಿಲಾಸಫಿ ಅದು ಸ್ಪಿರಿಚುಯಾಲಿಟಿ ಅನ್ನೋದು ಎವರ್ ಎಕ್ಸಿಸ್ಟಿಂಗ್ ಥಿಂಗ್ ಅದು ಆದ್ದರಿಂದ ಮಾತಾಡೋದಕ್ಕೆ ಬರೋದಿಲ್ಲ ನೀವು ಹೇಳಿದ ಕಲ್ಪನೆ ಶಾಕ್ತ ಮತದ ಕಲ್ಪನೆ ಪುರುಷ ಇನ್ಆಕ್ಟಿವ್ ಇರ್ತಾನೆ ಸ್ತ್ರೀಯನ್ನು ಆಕ್ಟಿವೇಟ್ ಮಾಡ್ತಾಳೆ ಅಂತ ಕೇಳಿದ್ರೆ ಶಾಕ್ತ ಮತ ಈ ಮತ ಅಲ್ಲ ಬ್ರಹ್ಮಸೂತ್ರಕ್ಕೆ ವಿರುದ್ಧ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ ಉತ್ಪತ್ತಿ ಅಸಂಭವಾತ್ ಅಂತ ಒಂದು ಅಧಿಕರಣ ಅದರಲ್ಲಿ ಹೇಳ್ತಾರೆ ಸ್ವತಂತ್ರ ಸ್ತ್ರೀಗೆ ಪುರುಷನ ಅನುಮತಿ ಇಲ್ಲದೇನೆ ಅನುಗ್ರಹ ಇಲ್ಲದೇನೆ ಮಾಡಕ್ಕೆ ಬರೋದಿಲ್ಲ ಅದರಿಂದಾಗಿನೆ ಪುರುಷನೇ ಅಲ್ಟಿಮೇಟ್ ಹೊರತು ಸ್ತ್ರೀ ಅಲ್ಲ ಸ್ತ್ರೀ ದೇವತೆ ಅಲ್ಟಿಮೇಟ್ ಅಲ್ಲ ಪುರುಷ ದೇವತೆ ಅಲ್ಟಿಮೇಟ್ ಎರಡು ಇಂಡಿಪೆಂಡೆಂಟ್ ಅಲ್ಲ ಅದೇ ಹೇಳ್ತಿರೋದು ನಾನು ಎರಡು ಇಂಡಿಪೆಂಡೆಂಟ್ ಅಲ್ಲ ಪುರುಷ ಈಸ್ ಇಂಡಿಪೆಂಡೆಂಟ್ ಸ್ತ್ರೀ ಡಿಪೆಂಡೆಂಟ್ ಆನ್ ಹಿಮ್ ಅರ್ಥ ಆಯ್ತಾ ಆದ್ದರಿಂದ ಎರಡು ಇಂಡಿಪೆಂಡೆಂಟ್ ಅಂದ್ರೆ ಕಾಂಟ್ರಡಿಕ್ಷನ್ ಎರಡು ಇಂಡಿಪೆಂಡ್ ಆಗೋದೇ ಇಲ್ಲ ಇಂಡಿಪೆಂಡೆಂಟ್ ಯಾವಾಗಲೂ ಓನ್ಲಿ ಒನ್ ಇಂಡಿಪೆಂಡೆಂಟ್ ಶುಡ್ ಬಿ ಆಲ್ವೇಸ್ ಓನ್ಲಿ ಒನ್ ಸ್ವತಂತ್ರವೋ ಭಗವಾನ್ ವಿಷ್ಣು ಅಸ್ವತಂತ್ರ ಎಲ್ಲವೂ ಕೂಡ ಇಡೀ ಜಗತ್ತು ಅಸ್ವತಂತ್ರ ದೇವರೊಬ್ಬನೇ ಸ್ವತಂತ್ರ ಓ ಅದೇ ಅದು ಒಳ್ಳೆ ಪ್ರಶ್ನೆ ಅದಕ್ಕೆ ಹೇಳ್ತಾರೆ ವಿಥೌಟ್ ಲಕ್ಷ್ಮಿ ವಿಷ್ಣು ಕ್ಯಾನ್ ಸರ್ವೈವ್ ಬಟ್ ವಿಥೌಟ್ ವಿಷ್ಣು ಲಕ್ಷ್ಮಿ ಕೆನಾಟ್ ಸರ್ವೈವ್ ಆದ್ದರಿಂದ ವಿಷ್ಣು ಪ್ರಾಧಾನ್ಯ ಬಂತ ಅದನ್ನೇ ವರ್ಣನೆ ಮಾಡ್ತಾ ಹೇಳ್ತಾರೆ ಶ್ರೀ ಭುಜಾಂತರಗತ ಸ್ವರತೋಪಿ ಜಾಗ್ರೆ ಪುರುಷನಿಗೆ ವಿಷ್ಣುವಿಗೆ ಲಕ್ಷ್ಮಿ ಇಲ್ದೇನೆ ಹೀ ಕ್ಯಾನ್ ಎಕ್ಸಿಸ್ಟ್ ಆದರೆ ಲಕ್ಷ್ಮಿ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ ಸದಾ ಕಾಲ ನಾರಾಯಣ ಬೇಕೇ ಬೇಕು ಇದು ಲಕ್ಷ್ಮಿಯ ಒಂದು ಪರಿಕಲ್ಪನೆ ಲಕ್ಷ್ಮೀ ತತ್ವದ ವಿಷಯದಿಂದ ಯಾವಾಗಲೂ ಡಿಪೆಂಡೆಂಟ್ ಆನ್ ಪುರುಷ ಪುರುಷ ಮತ್ತು ಪ್ರಕೃತಿ ಎಂಬುದು ಇವ ಶಾಕ್ತರ ಕಲ್ಪನೆಯೇ ಬೇರೆ ವೇದದ ಕಲ್ಪನೆಯೇ ಬೇರೆ ವೇದದ ಕಾನ್ಸೆಪ್ಟ್ ಅಲ್ಲ ಇಷ್ಟೊತ್ತು ಹೇಳಿದ್ದು ವೇದದ ಕಾನ್ಸೆಪ್ಟ್ ಅದು ಅದು ಶಾಕ್ತ ಮತದ ಕಾನ್ಸೆಪ್ಟ್ ಅದು ನೀವು ಹೇಳಿದಾಗೆ ಒಬ್ರು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡ್ಕೊಂಡಿರೋದು ಅದು ಕನ್ವೆನ್ಷನಲ್ ಅಪ್ರೋಚ್ ಹೊರತು ಅದು ಸ್ಪಿರಿಚುವಲ್ ಅಪ್ರೋಚ್ ಅಲ್ಲ ಅದನ್ನು ತುಂಬ ಖಂಡನೆ ಮಾಡಿ ಅದನ್ನು ಗುರು ಒಪ್ಪೋದಿಲ್ಲ ಬರೀ ಇವರಲ್ಲ ಮಧ್ವಾಚಾರ್ಯರಲ್ಲ ಮಧ್ವಾಚಾರ್ಯರು ಶಂಕರ ರಾಮಾನುಜ ಶಕ್ತಿ ಯಾರೋ ಅದನ್ನು ಒಪ್ಪೋದಿಲ್ಲ ಶಾಕ್ತ ಮತದ ಪರಿಕಲ್ಪನೆನ ಆಚಾರತ್ರಯರು ಕೂಡ ಒಪ್ಪೋದಿಲ್ಲ ಅರ್ಥ ಆಯ್ತಲ್ಲ ಇದು ವೈದಿಕ ಅಂಬೋದಕ್ಕೆ ಪ್ರೂಫ್ ಅದು ಇನ್ನೊಂದು ದೃಷ್ಟಿಯಿಂದ ಅರ್ಥ ಆಯ್ತಾ ಮೂರು ಜನನೂ ಒಪ್ಪೋದಿಲ್ಲ ಬಹಳ ಇಂಪಾರ್ಟೆಂಟ್ ಈ ಲಲಿತಾ ಸಹಸ್ರನಾಮ ಇತ್ಯಾದಿ ಹೇಳ್ತಕ್ಕಂಥವರೆಲ್ಲ ಅದು ಸ್ಪಿರಿಚುವಲ್ ಬೇಸಿಸ್ ಮೇಲೆ ಹೇಳೋದಲ್ಲ ಅದು ಅದು ಕೇವಲ ಭಕ್ತಿಭಾವದಿಂದ ನುಡಿ ಮಾಡ್ಕೊಂಡು ಬಂದಿರೋದೇ ಹೊರತು ಇದು ಮಾಡಬೇಕು ಅದು ಸರಿಯಾಗಿ ಹೇಳೋದಾದ್ರೆ ತಕ್ಕಂತೆ ಅರ್ಥ ಮಾಡ್ಕೋಬೇಕು ಅಲ್ಲ 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 ಮಾರ್ಕಂಡ್ ಅಲ್ಲ ಅಲ್ಲ ಶಂಕರಾಚಾರ್ಯ ಮಾಡಿದ್ರೆ ಮಾರ್ಕಂಡ್ ಇದರಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಪುರಾಣದಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಪುರಾಣದಲ್ಲಿ ಬಂದಾಗ ಏನು ಮಾಡಬೇಕು ಅಂದರೆ ಒಳ್ಳೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅರ್ಥ ಆಯ್ತಾ ಈಗ ಅದಕ್ಕೆ ಎಲ್ಲರೂ ಪುರಾಣ ಶಿವಸರ್ವತೋತ್ವ ಬಂದರೆ ಅದೇ ವಸ್ತ್ರಮೋಹನ ಇತ್ಯಾದಿ ಅರ್ಥ ಮಾಡ್ಕೋತೋ ಅದು ಅರ್ಥ ಮಾಡಬೇಕು ಹೊರತು ಬಿಡಲೂಬಾರದು ಆದರೆ ತಪ್ಪಾಗಿ ಅನುಸಂಧಾನ ಮಾಡಬಾರ್ದು ಅನುಸಂಧಾನ ಮಾಡೋಕ್ಕೆ ಹೋದ್ರೆ ಬಿಟ್ಬಿಡ್ಬೋದು ಅನುಸಂಧಾನ ಮಾಡಕ್ಕೆ ಬರೋದಿಲ್ಲ ಹೋದಲ್ಲ ಬಿಟ್ಬಿಡೋದಷ್ಟೇ ಆದರೆ ವಿಷ್ಣು ಸಹಸ್ರನಾಮಕ ಕಾನ್ಸೆಪ್ಟ್ ಪ್ರಾಬ್ಲಮೇ ಇಲ್ಲ ಇವತ್ತು ಉದಾಹರಣೆಗೆ ವಿಷ್ಣು ಸಹಸ್ರನಾಮನ ಎಲ್ಲ ಆಚಾರ ಒಪ್ಪಿದ್ದಾರೆ ಕಾಂಟ್ರವರ್ಸಿನೇ ಇಲ್ಲ ಲಲಿತ ಸಹಸ್ರ ಎಲ್ಲರೂ ಒಪ್ಪೋದಿಲ್ಲ ಡಿಫ್ರೆನ್ಸ್ ಗೊತ್ತಾಯ್ತಾ ಸ್ವಲ್ಪ ಕಾಂಟ್ರವರ್ಸಿ ಇದ್ದಾರೆ ರಿಸ್ಕ್ ತಗೊಳ್ಳೋದು ಬೇಕಾಗಿಲ್ಲ ಕಾಂಟ್ರವರ್ಸಿಯಲ್ಲಿ ಬಂದಿರುತ್ತೆ ರಿಸ್ಕ್ ಬೇಡ ನಮಗೆ ವಿಷ್ಣು ಸಹಸ್ರ ಅಂದ್ರೆ ನೋ ಕಾಂಟ್ರವರ್ಸಿ ಎಲ್ಲರೂ ಒಪ್ಪಿದ್ದಾರೆ ಎಲ್ಲರೂ ಅಷ್ಟೇ ದೊಡ್ಡದೊಂದು ಬರೀ ಒಪ್ಪಿರೋದಲ್ಲ ಅದೇ ಹೈಯೆಸ್ಟ್ ಅಂತಲೇ ಹೋಗ್ತಾರೆ ಎಲ್ಲರೂ ಕೂಡ ಇವಾಗ ಮಾಡರ್ನ್ ಇದರಲ್ಲೂ ಕೂಡ ಮೊನ್ನೆ ಪೇಪರಲ್ಲಿ ಬಂದ ಕಾಲ ಎಲ್ಲ ಪೇಪರಲ್ಲಿ ಏನು ಹಾಕ್ತಿದ್ರು ಗೊತ್ತೇನು ಇತ್ತೀಚೆಗೆ ಹಾಕ್ಬೇಕಾದ್ರೆ ಗಾಣ ಬಂದ ಕಾಲಕ್ಕೆ ವಿಷ್ಣು ಸಹಸ್ರಮ ಹೇಳಿ ತಮಾಷೆ ಅಂದ್ರೆ ಬೇರೆದಲ್ಲ ವಿಷ್ಣು ಸಹಸ್ರಮ ಹೇಳಿ ಅಂತ ಮತ್ತೆ ಇಷ್ಟರ ಮಟ್ಟಿಗೆ ವಿಷ್ಣು ಸಹಸ್ರ ಅಂಬೋದು ಯಾರು ಸಂಶಯಾತೀತವಾದ ಸ್ತೋತ್ರ ಅದು ನಾವು ರಿಸ್ಕ್ ತಗೊಳ್ಳೋದಕ್ಕೆ ಯಾವಾಗಲೂ ಹೋಗ್ಬಾರ್ದು ಶಾಸ್ತ್ರದಲ್ಲಿ ಉದ್ಧಾರ ಬಹಳ ಮುಖ್ಯ ಆದ್ದರಿಂದ ರಿಸ್ಕ್ ಯಾವುದಿದ್ರು ಬಿಟ್ಬಿಡ್ಬೇಕು ಆ ಸಮಯದಲ್ಲಿ ಅಲ್ಲ ಅದು ಕೂಡ ಮಹಾಲಕ್ಷ್ಮಿ ದೇವಿ ಹೇಗೆ ನರಸಿಂಹ ರೂಪ ಯಾವಾಗಲೂ ಇರುತ್ತೆ ಕಂಬದಿಂದ ಮತ್ತೆ ಬರ್ತಾರೆ ಒಂದ್ಸಲ ಮಹಾಲಕ್ಷ್ಮಿ ಯಾವಾಗಲೂ ಇರ್ತಾಳೆ ಇನ್ನೊಂದು ರೂಪದಿಂದ ಬರ್ತಾರೆ ಅಷ್ಟೇ ಅವತಾರ ಅಲ್ಲ ಮಹಾಲಕ್ಷ್ಮಿನೇ ಅದು ಮೊದಲಿದ್ದ ರೂಪನೇ ಇನ್ನೊಂದು ಸೂರ್ಯ ಪ್ರತಿ ದಿವಸ ಹುಟ್ಟುತ್ತಾನೆ ನೋಡೋದಕ್ಕೆ ಹೊಸ ಸೂರ್ಯ ಒಬ್ಬೇ ಸೂರ್ಯನೇ ಹ್ಯಾಕ್ ಕಾಡ್ತಾನೆ ಹಾಗೆ ಎವ್ರಿ ಡೇ ಹೊಸ ಸನ್ ಬರೋದಿಲ್ಲ ಇವಾಗ ಸೈಂಟಿಫಿಕ್ಲಿ ಕೂಡ ಹೊಸ ಸನ್ ಬರೋದಿಲ್ಲ ಇದು ಒಬ್ಬನೇ ಸೂರ್ಯ ಕಾಣಿಸ್ತಿರ್ತಾನೆ ಅಷ್ಟೇ ಮಹಾಲಕ್ಷ್ಮಿ ಇನ್ನೊಮ್ಮೆ ಕಾಣಿಸಿಲ್ಲ ಅಷ್ಟೇ ಹೊರತು ಇದಲ್ಲ ಹೌದು ಮಹಾಲಕ್ಷ್ಮಿ ಅಂತಲೇ ಹೇಳೋದು ಪದ್ಮಾವತಿ ಕಾನ್ಸೆಪ್ಟ್ ಮಹಾಲಕ್ಷ್ಮಿ ಅಂತಲೇ ಹೇಳಿದ್ರು ನಿಜ ಮಹಾಲಕ್ಷ್ಮಿ ಇನ್ನೊಂದು ರೂಪ ಸೀತಾ ರುಕ್ಮಿಣಿ ಮಹಾಲಕ್ಷ್ಮಿ ಪದ್ಮಾವತಿ ತಗೊಳ್ಳೋ ಪದ್ಧತಿ ಇಲ್ಲ, ತಗೊಳ್ಬಾರ್ದು. ಮೂರು ಜನದ ಮಾತ್ರ, ಲಕ್ಷ್ಮೀ ನಾರಾಯಣ ವಾಯುದೇವರು ಅಷ್ಟೇ. ಯಾಕೆ ರುಜುಗಳ ಅಲ್ದೇ ಇರೋ ನೈವೇದ್ಯ ತಗೊಳ್ಳೋದು ಸಾಧ್ಯ ಇಲ್ಲ. ಅದು ಆಚಾರ್ಯ ಹೇಳ್ತಾರೆ, ಭಗ್ನದೇವಸ್ಯ ನೈವೇದ್ಯಂ ಭುಕ್ತಾ ಚಂದ್ರಾಯಣಂ ಚರೆಯುತ್ತೆ ಅಂತ
ಹೇಳ್ತಾರೆ.
ಅದು ಅವ್ರದೇ, ಅವ್ರು ಕೊಟ್ಮೇಲೆ ಏನಾಯ್ತದೋ ಅವ್ರ ಪ್ರಸಾದ ಆಗಿರುತ್ತೆ. ಉದಾಹರಣೆ ನಾವು ಊಟ ಮಾಡ್ತೀವಿ ತಿಳ್ಕೊಡ್ದು, ದೇವ್ರ ನೈವೇದ್ಯನೇ ಬಿಟ್ಟ ಮೇಲೆ ಏನಾಯ್ತದೆ ಈಗ? ಎಂಜಲು ಅಂತೇನೋ ಅದನ್ನು, ಪ್ರಸಾದ ಶೇಷ ಅಂದ್ರೆ ಎಂಜಲು ಅಂತ ಕರೀತಾರೆ. ಅದರಿಂದ ಬರೋದಿಲ್ಲ. ಬಟ್ ಯಾವ್ದು ಬರುತ್ತೆ ಗೊತ್ತಾ? ಈಗ ಈ ಒಂದು ಪ್ರಸಾದ ದೇವ್ರ ನೈವೇದ್ಯ ಮಾಡಿಬಿಟ್ರೆ ಇದರಿಂದ ತೆಗೆದು ರುದ್ರದೇವರಿಗೆ ಕೊಡ್ತೀನಿ, ಇದು ನಮಗೆ ಬರುತ್ತೆ, ಅದು ಬರೋದಲ್ಲ ಇದು ಬರುತ್ತೆ. ಆದ್ರೆ ತಮಾಷೆ ಏನು ಗೊತ್ತಾ, ಯಾವನ ಕೆಟ್ಟವನಿದ್ದಾನೆ ಅವನಿಗೆ ಕೊಟ್ಟು ಬಿಟ್ರೆ ಇದು ಬರೋದಿಲ್ಲ ಆಮೇಲೆ, ಅರ್ಥ ಆಯ್ತಾ? ಅದು ಅಲ್ಲ, ಇದು ಬರೋದಿಲ್ಲ, ಅದು ನಿಷಿದ್ಧ. ಅದಕ್ಕೆ ದೇವ್ರ ನೈವೇದ್ಯ ಆಗಿ ದೊಡ್ಡವ್ರು ಊಟ, ಗುಡದವ್ರು ಊಟ ಮಾಡಲ್ಲ. ಇವತ್ತು ಯಾರೋ ಊಟಕ್ಕೆ ಹಾಕ್ಬಿಟ್ಟಿರ್ತಾರೆ, ಮಡಿಯವ್ರು ಊಟ ಮಾಡೋದಿಲ್ಲ. ಅದಕ್ಕೆ ಅಂದರೆ ನಾವು ಊಟ ಮಾಡೋದಿಲ್ಲಲ್ಲ, ಅದರಿಂದ ನಾವು ಮತ್ತೇನು ಪ್ರಾಣಾಹುತಿ ಎಲ್ಲ ಕೊಡಬೇಕೀಗ. ಅದು ಶೇಷ, ಅದನ್ನು ಕೊಡಲಿಕ್ಕೆ ಬರೋದಿಲ್ಲ, ಕಂಡೆಮ್ ಬಿಡಿದ್ದಾಗ. ಮತ್ತೆ ರುದ್ರ ದೇವತೆಗಳು ಕೊಟ್ಟ ಕಂಡೆಮ್ ಆಗೋದಿಲ್ಲ. ಶೇಷ ಬೇರೆ, ಉಚ್ಚಿಷ್ಟ ಬೇರೆ. ಉಚ್ಚಿಷ್ಟ ತಿಂದು ಬಿಟ್ಟಿದ್ದು ಉಚ್ಚಿಷ್ಟ, ಕೊಟ್ಟು ಉಳಿದಿದ್ದು ಶೇಷ. ಅರ್ಥ ಆಯ್ತಾ? ಶೇಷ ಒಳ್ಳೆಯವರಿಗೆ ಕೊಟ್ಟಿದ್ದೆಲ್ಲ ಶೇಷ ಗ್ರಾಹ್ಯ ಅಲ್ಲ. ಉಚ್ಚಿಷ್ಟ ಮಾತ್ರ ಯಾರಿಗೆ ಕೊಟ್ಟರು? ದೇವರ ಮೂರು ಜನ ಬಿಟ್ಟರೆ ಯಾರು ಉಚ್ಚಿಷ್ಟನೋ ಗ್ರಾಹ್ಯ ಅಲ್ಲ. ಆ ರೀತಿ ಅದೆಲ್ಲ ಅವರ ನಂಬಿಕೆ ಮೇಲೆ. ಹಸ್ತೋದಕದಲ್ಲಿ ಅರ್ಥ ಹೇಗೆ ಮಾಡ್ಕೊಂಡ್ರೆ ಡಿಪೆಂಡ್ ಆಗುತ್ತೆ. ಎಂಜಲು ಅಂತ ಅರ್ಥ ಮಾಡಿಕೊಂಡ್ರೆ ತೊಗೊಳಕ್ ಬರೋದಿಲ್ಲ, ಅವ್ರ ಅನುಗ್ರಹ ಅಂತ ಮಾಡಿಕೊಂಡ್ರೆ ತೊಗೊಳಕ್ ಬರುತ್ತೆ. ಅನುಸಂಧಾನ ಮುಖ್ಯ, ಗೊತ್ತಾಯ್ತಾ? ಅವ ದೋಷ ಅಲ್ಲ. ತಗೊಳ್ಳೋರು ಆ ಥರ ಯಾವ ದೃಷ್ಟಿಕೋನ ಇಟ್ಕೊಂಡಿರ್ತಾರೆ ಎಂಬುದನ್ನು ತೀರ್ಮಾನ ಮಾಡಬೇಕು ಅಷ್ಟೇ.
ಹಾಂ
ಹಾಂ ಹೌದು ಹೌದು ಕರೆಕ್ಟ್. ಹಾಂ ಅದಕ್ಕೆ ಎರಡು ಭಾಗ ಮಾಡ್ಬೇಕು. ನೀವು ಹೇಳೋದು ಪ್ರಶ್ನೆ ಸರಿ, ಅದು ಎರಡು ಭಾಗ ಆಗ. ಡೈರೆಕ್ಟ್ ಲಿಕರ್ ಶಾಪಿಗೆ ಕೆಲಸ ಮಾಡೋದು ಒಂದು, ಲಿಕರ್ ಶಾಪಿಗೆ ಹೋಗೋ ರೀತಿಯಲ್ಲಿ ದುಡ್ಡು ಬರೋದು ಒಂದು, ಇನ್ನೊಂದು ಎರಡು ಒಂದೇ ಆಯ್ತು. ಈಗ ಅಲ್ಲಿ ವ್ಯತ್ಯಾಸ ಇದೆ. ಡೈರೆಕ್ಟ್ ಮಾಡೋದು ಯಾವಾಗಲೂ ಕೂಡ ಪೂರ್ತಿ ನಿಷಿದ್ಧ, ಸಂಶಯ ಇಲ್ಲ. ಇದು ಆಪತ್ಕಾಲ ಅಂತ ಕರೀತಾರೆ. ಆಪತ್ಕಾಲ ಅಂದರೆ ಎಷ್ಟು ನೆಸ್ಸಿಟಿ ಇರುತ್ತೋ ಅಷ್ಟು ಮಾಡೋದು. ಒಟ್ಟು ನಾವು ಪೂರ್ತಿ ಬೆಳ್ಳಕ್ಕೆ ನಮಗೆ ಆಗೋದಿಲ್ಲ ಈಗ, ಎಲ್ಲದಕ್ಕೂ ಅಲ್ಲಿಗೆ ಬಂದು ಹೋಗಿದೆ ಈಗ, ಗೊತ್ತಾಯ್ತಾ? ಅದಕ್ಕೆ ನಮ್ಗೆ ಎಷ್ಟು ನಮಗೆ ಮಿನಿಮಮ್ ಬೇಕು, ಎಷ್ಟು ನಾವು ಬೇಕು ಅಷ್ಟೇ ಮಾಡಿಕೊಂಡ್ರೆ ದೋಷ ಅಲ್ಲ. ಅದನ್ನು ಮಾಡಲೇಬಾರ್ದು. ಡೈರೆಕ್ಟ್ಲಿ ಕನೆಕ್ಟೆಡ್ ಮಾಡಲೇಬಾರ್ದು. ಇಂಡೈರೆಕ್ಟ್ ಮಾಡೋದನ್ನು ಮಿನಿಮೈಸ್ ಮಾಡಬೇಕು. ಪೂರ್ತಿ ಬಿಟ್ಟರೆ ಬದಲಕ್ಕೆ ಆಗೋದಿಲ್ಲ ಮನುಷ್ಯ, ಆದ್ದರಿಂದ ಮಿನಿಮೈಸ್ ಮಾಡಬೇಕು. ಎಲ್ಲಿವರೆಗೂ ಸ್ವಧರ್ಮನೆ ಮಾಡೋಕ್ಕೆ ಬರುತ್ತೆ ಅದು ಪ್ರಿಫರೆನ್ಸ್ ಕೊಡಬೇಕು. ಅದು ಬಿಡೋ ಪ್ರಸಂಗ ಬಂದಾಗ ಎಷ್ಟು ಮಿನಿಮಮ್ ಬಿಡೋದು ಸಾಧ್ಯ ಅಷ್ಟು ಬಿಡಬೇಕು ಅಷ್ಟೆ.
ಹಾಂ,
ಯಾತಕ್ಕೆ ಬರೋದಿಲ್ಲ ಅಂದರೆ ನಾವೇನು ಹೇಳ್ತೀವಿ ಪಂಚಭೇದದಲ್ಲಿ? ಈಶ ಜೀವೇಶ ಭೇದ, ಜೀವ ಜಡ ಭೇದ, ಜಡೇಶ ಭೇದ, ಜಡೇಶ ಭೇದ, ಮತ್ತೆ ಜಡ ಜೀವ ಭೇದ ಹೇಳ್ತೀವಿ ತಾನೆ. ಈಶ ಅಂತ ಎಲ್ಲೆಲ್ಲಿ ಬರುತ್ತೋ, ಲಕ್ಷ್ಮೀದೇವಿ ಯಾವ ಉದ್ದೇಶ ಇರ್ತಾರೆ? ಈಶ ಕೋಟಿ ಪ್ರವಿಷ್ಠೆ ಅಂತ ಹೇಳ್ತಾರೆ. ಸೊ ಅಂಡರ್ಸ್ಟುಂಡ್. ಇನ್ನೂ ನೀವು ಕ್ಲಿಯರ್ ಮಾಡ್ಕೋಬೇಕಾದ್ರೆ ಭೇದ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಬಂದ್ಬಿಟ್ಟು ಹೇಳಿ ಕಾಂಬಿನೇಷನ್ ಮಾಡಿಕೊಟ್ರೆ ಜಾಸ್ತಿ ಆಗುತ್ತೆ ಅಷ್ಟೆ. ಯಾಕೆ ಮಾಡಿಲ್ಲ ಅಂದ್ರೆ ಐದು ತಿಳ್ಕೊಳ್ಳೋಕ್ಕೆ ಗೋಳಾಡ್ತಾರೆ, ಜಾಸ್ತಿ ಆದ್ರೆ ಇನ್ನೂ ಬಿಟ್ಬಿಡ್ತಾರೆ ಅಂತ ಹೇಳಿಲ್ಲ ಅಷ್ಟೆ. ಇನ್ನೂ ಲೆಕ್ಕ ತಗೊಂಡ್ರೆ ಇದು ತಪ್ಪಲ್ಲ, ಸೇರಿಸ್ಕೋಬೋದು. ಇನ್ನೂ ಭೇದ ಆ ರೀತಿ ಮಾಡಿಕೊಂಡ್ರೆ ಜಡಗಳು ಎಷ್ಟು ಇನ್ಫೈನೈಟ್ ಇದೆ, ಜೀವರು ಇನ್ಫೈನೈಟ್ ಇದ್ದಾರೆ. ಸೊ ಭೇದ ಎಷ್ಟಾಯ್ತು ಅಲ್ಲಿಗೆ? ಫೈವ್ ಫೋಲ್ಡ್ ಡಿಫರೆನ್ಸ್ ಬೇರೆ, ಫೈವ್ ಡಿಫರೆನ್ಸ್ ಬೇರೆ. ಫೈವ್ ಡಿಫರೆನ್ಸ್ ಹೇಳ್ತಾ ಇಲ್ಲ, ಏನು ಹೇಳ್ತೀವಿ? ಫೈವ್ ಫೋಲ್ಡ್ ಡಿಫರೆನ್ಸ್. ಫೈವ್ ಫೋಲ್ಡ್ ಇಟ್ ಬೇ ಬೇ ಇನ್ಫೈನೈಟ್ ಟೈಪ್ಸ್, ಗೊತ್ತಾಯ್ತಾ? ಮೇನ್ಲಿ ಫೈವ್ ಅಂತ ಅಷ್ಟೇ ಅರ್ಥ ಹೊರತು ಲಿಮಿಟ್ ಆಗಲ್ಲ ಅಲ್ಲಿಗೆ. ಮೇಜರ್ ಕ್ಯಾಟಗರಿ ಅಂತ ಯಾತಕ್ಕೆ ತಗೋರಿ? ಇಷ್ಟ ಹೇಳಿಲ್ಲ, ಲಕ್ಷ್ಮೀನಾರಾಯಣರ ಸಮವ್ಯಾಪ್ತರು, ಒಬ್ರು ಬಿಟ್ಟು ಒಬ್ರು ಇರೋದಿಲ್ಲ. ಆದ್ದರಿಂದ ನಾವು ಬೇರೆ ತಗೊಂಡಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ನಾರಾಯಣ ಕೂಡ ಇಂಪಾರ್ಟೆನ್ಸ್ನಲ್ಲಿ ಏನು ಡ್ಯೂಪ್ಲೇಸ್ ಇದೆ ಅಲ್ಲಿ ಲಕ್ಷ್ಮೀ ಸಿಕ್ಕೇ ಸಿಗುತ್ತೆ, ಬೇರೆ ಟೈಪ್. ಪ್ರತ್ಯೇಕ ಕೇಳೋದೇ ಇಲ್ಲ ಅವರು, ಬಟ್ ನಮ್ಮ ಮನಸ್ಸಲ್ಲಿ ಇರಬೇಕದು, ಮನಸ್ಸಿನೊಳಗೆ ಅನುಸಂಧಾನ ಇರಬೇಕು ಯಾವಾಗ. ಅದಕ್ಕೆ ಲಕ್ಷ್ಮಿ ಅಲ್ಲ, ಆಕೆ ಯಾರಂತ ಹೇಳಿದೆ? ಅಲಕ್ಷ್ಮಿ ಒಲ್ದಿರ್ತಾರೆ. ಅರ್ಥ ಆಯ್ತಾ? ಅಲಕ್ಷ್ಮಿ ಅವರೇ ಒಪ್ಕೋತಾರೆ, ನೀವು ಅಕೌಂಟ್ ಕೊಡೋ ದುಡ್ಡು ಅಲ್ಲದು. ಅರ್ಥ ಆಯ್ತಾ? ಎಷ್ಟು ಮಗಲ್ ಮಾಡಿರ್ತಾರೆ ಅಕೌಂಟ್, ಟ್ಯಾಕ್ಸ್ ಕೊಡಕ್ಕೆ ಬರುತ್ತೆ ಅವನು. ಅದಕ್ಕೆ ಅದನ್ನೇ ಟ್ಯಾಕ್ಸ್ ಕೊಡೋರು, ಅದನ್ನೇ ಕೊಡಬೇಕು ಅವನು. ಟ್ಯಾಕ್ಸ್ ಕೊಟ್ಟರೆ ತಗೊಳ್ಳೋದಿಲ್ಲ, ಅದೇ ಸರೆಂಡರ್ ಮಾಡಬೇಕು. ಅರ್ಥ ಆಯ್ತಾ? ಅಲಕ್ಷ್ಮಿ ಒಲಿಯೋದು ಬೇಗ, ನಾಶ ಮಾಡೋದು ಬೇಗ. ಅದು ಬರೋದು ಹಾಗೆ, ಹೋಗೋದು ಹಾಗೆ. ಮಹಾಲಕ್ಷ್ಮಿ ಹಾಗಲ್ಲ, ಶಾಶ್ವತ. ತಪ್ಪದು, ಅದೇ ಹೇಳ್ತಾರೆ ತಪ್ಪು ಅಂತ. ಅನುಸಂಧಾನ ಗೊತ್ತಿಲ್ಲ ಅವ್ರು, ಫಸ್ಟ್ ಏನ್ ಮಾಡ್ಬೇಕು ಅಂತ? ಸಾರಿಗ್ರಾಮಕ್ಕೆ ಹಾಕ್ಬಿಟ್ಟು ಹಾಕ್ಬೇಕು, ಅದು ಶ್ರೇಷ್ಠ. ಯಾಕಾಗೋದಿಲ್ಲ? ನೀವು ಮನೆಯಲ್ಲೇ ತೊಗೊಂಡೋಗಿರಿ ಮಾಡಿಕೊಂಡು, ಅಲ್ಲಿ ಯಾಕೆ ಹೋಗ್ತೀರಿ? ಮನೇಲಿ ಅರ್ಪಣೆ ಮಾಡಿ ಅವ್ರಿಗೆ ಕೊಟ್ಟುಬಿಡಿ, ಮುಗಿದೋಯ್ತ. ಅರ್ಥ ಆಯ್ತಾ? ನೀವು ವೈಷ್ಣವರು ದೇವಸ್ಥಾನ ಚಾಮುಂಡಿ ಕೊಡ್ತೀರಿ ಅಂತ ತಿಳ್ಕೊಬೇಡ. ಚಾಮುಂಡಿ ಪಾರ್ವತಿ ಅಂತ ತಿಳ್ಕೊಂಡ್ರು ಕೂಡ ತಪ್ಪಲ್ಲ, ಬಟ್ ಎಂಥದ್ದು ಕೊಡ್ಬೇಕು ನೀವೀಗ ದೇವರಿಗೆ ಹಾಕಿದ್ರು ಕೊಡ್ಬೇಕು, ಮನೇಲಿ ದೇವರಿಗೆ ಅಷ್ಟು ಕೊಟ್ಬಿಡಿ, ಮುಗಿದೋಯ್ತಲ್ಲ. ಅರ್ಥ ಆಯ್ತಾ? ಭಾಳ ಸಿಂಪಲ್. ಅದು ವೈಷ್ಣವ ಸ್ಥಾನಕ್ಕೆ ಕೊಡಿ, ಇನ್ನೂ ಶ್ರೇಷ್ಠ. ಕೊಲ್ಲಾಪುರ ಇದೆ, ಸಾಕ್ಷಾತ್ ಮಹಾಲಕ್ಷ್ಮಿ, ಅಲ್ಲಿ ಶುದ್ಧ ವೈಷ್ಣವ ಪದ್ಧತಿಯಲ್ಲಿ ಪೂಜೆ ಮಾಡ್ತಾರೆ, ಅಲ್ಲಿ ಕೊಡ್ಬೋದು, ಏನು ದೋಷ? ಅಲ್ಲ, ಅದಕ್ಕೇನೆ ನಮ್ಮಲ್ಲಿ ಪದ್ಧತಿ ಹೇಗಿದ್ರೆ ವರಮಹಾಲಕ್ಷ್ಮಿ ಪೂಜೆ ಇತ್ಯಾದಿಗಳನ್ನ ಹೆಂಗಸರು ಮುಟ್ಲಕ್ಕೆ ದೂರದಿಂದ ಹಾಕ್ತಾರೆ ಅಷ್ಟೇ ಹೊರತು ಕೈಲಿ ಮುಟ್ಟು ಪೂಜೆ ಮಾಡೋದಿಲ್ಲ. ಅರ್ಥ ಆಯ್ತಾ? ದೋಷ ಅಲ್ಲ, ಅದು ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಇಟ್ಕೊಂಡಿರ್ತಾರೆ, ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ಸಾಲಿಗ್ರಾಮ ಬೇಕಾಗಿಲ್ಲ, ಚಕ್ರಾಂಕಿತ ಹೆಂಗಸು ಸಾಕು, ಚಕ್ರಾಂಕಿತ ಮುಟ್ಬೋದು ಹೆಂಗಸರು. ಗೊತ್ತಾಯ್ತಾ? ಸಾಲಿಗ್ರಾಮ ಮುಟ್ಲಕ್ಕೆ ಬರಲ್ಲ, ಚಕ್ರಾಂಕಿತ ಮುಟ್ಲೇಬಹುದು ಹೆಂಗಸರು, ಏನು ದೋಷ ಇಲ್ಲ. ಬರೀ ಗುರುಮಂತ್ರಕ್ಕೆ ಅಂತ ಏನು ಇಟ್ಕೊಂಡಿರ್ತಾರೆ, ಅದರಲ್ಲಿ ಚಕ್ರಾಂಕಿತ ಇಟ್ಕೊಂಡು ವಿಷ್ಣುಪಾದನೂ ಇಟ್ಕೊಂಡಿರ್ತಾರೆ, ಚಿಕ್ಕ ಕೃಷ್ಣನು ಇಟ್ಕೊಂಡಿರ್ತಾರೆ. ಅಲ್ಲಿ ಎರಡು ಮಿಸ್ಸಿಂಗ್ ಅಷ್ಟೆ, ಸುದರ್ಶನ ಸಾಲಿಗ್ರಾಮ ಇರೋದಿಲ್ಲ. ಇದೆರಡಕ್ಕೂ ದೋಷ ಇಲ್ಲ. ಆಯ್ತಾ? ದಯ ಸಾಲಿಗ್ರಾಮ ಸುದರ್ಶನ ಮಾತ್ರ ಮುಟ್ಟಬಾರದು ಅಂತ ಇರೋದಾದ್ರಿಂದ ಅಷ್ಟು ಮಾಡ್ಬೋದಲ್ಲ, ಏನು ತಪ್ಪು? ಶುದ್ಧ ಮಡಿಲಿ ಪೂಜೆ ಮಾಡೋರು ಅಷ್ಟು ಮಾಡಿದ್ರೆ ಬರುತ್ತೆ. ಇಲ್ಲ, ಸಾರಿಗ್ರಾಮ ದೂರದಿಂದ ಚಕ್ಕ ಇದನ್ನೆಲ್ಲ ಹಾಕೋದಕ್ಕೆ, ಗೆಜ್ಜೆ ವಸ್ತ್ರ ಅದೆಲ್ಲ ಹಾಕೋದಕ್ಕೆ ದೋಷನೇ ಇಲ್ಲ. ಹೇಳಿ. ಮಾಡುದು ಅಂತ ಕೇಸ್ ಇದೆಯೋ ಇಲ್ಲ, ಅಂತ ಕೇಸ್ ಇದೆಯೋ ಇಲ್ಲ. ಇವ್ರು ಹೇಳೋದೇನು ಗೊತ್ತಾ, ಶಿವ ಒಳ್ಳೆ ದೇವತೆ, ಒಳ್ಳೆ ವ್ಯಕ್ತಿ ಇದ್ದಾನೆ, ಸರ್ವೋತ್ತಮ ಅಂತ ಪೂಜೆ ಮಾಡ್ತಾನೆ. ಶಿವ ಏನ್ ಮಾಡ್ಬೋದಾಗ, ಅಲ್ಲಪ್ಪ ನಾನು ಪೂಜೆ ಮಾಡಬೇಡ, ಸರ್ವೋತ್ತಮ ನಾನಲ್ಲ, ವಿಷ್ಣು ಸರ್ವೋತ್ತಮ ಅಂತ ಯಾಕೆ ಹೇಳಬಾರದು ಅಂತ ಕೇಳ್ತಾರೆ. ಕರೆಕ್ಟ್, ಅಂತ ಕೇಸ್ ಇದೆ. ಹೇಳಿದ ಕೇಸ್ ಎಲ್ಲಿದೆ ಹೇಳಿ, ಎಲ್ಲಿದೆ? ಈ ಘಂಟಾಕರಣ ಅವ್ರ ಕಥೆಯಲ್ಲಿ ಹೇಳ್ತಾರೆ. ಅವ್ರು ಪೂಜೆ ಮಾಡಿದಾಗ ನೋಡು, ನಾನು ಸರ್ವೋತ್ತಮರಲ್ಲ, ನಾನು ಮೋಕ್ಷ ಇಟ್ಟುಕೊಳ್ಳಕ್ಕೆ ಬರೋದಿಲ್ಲ, ವಿಷ್ಣು ಸರ್ವೋತ್ತಮ ಅಂತೇಳಿ ಅವ್ರು ಚೇಂಜ್ ಮಾಡಿ ಮೋಕ್ಷ ಕೊಡಿಸ್ತಾರೆ. ಬಟ್ ಯಾರಿಗೆ ಹೇಳೋದಿಲ್ಲ ಅಂದರೆ, ಯಾರು ಓಪನ್ ಮೈಂಡೆಡ್ ಇಲ್ಲ ಅವ್ರಿಗೆ ಹೇಳೋದಿಲ್ಲ. ಘಂಟಾಕರಣ ಓಪನ್ ಮೈಂಡೆಡ್ ಆಗಿದ್ದ ಅವ್ರಿಗೆ ಹೇಳ್ತಾರೆ, ಆದರೆ ಓಪನ್ ಮೈಂಡೆಡ್ ಅಲ್ಲದವ್ರು ಹೇಳೋದಿಲ್ಲ. ಅದೇ ಶಾಸ ಯಾವಾಗ ಹೇಳಬೇಕಾದ್ರೆ ಯೋಗ್ಯತೆ ಇರಬೇಕು ಕೇಳೋರಿಗೆ, ಅವ್ರಿಗೆ ಮಾತ್ರ ಹೇಳ್ತಾರೆ. ನೋಡು ಅಂತ ಯಾರಿಗೆ ಹೇಳ್ತೀವಿ ನಾವು? ನೋಡು ಅಂತ ಯಾರಿಗೆ ಹೇಳ್ತೇವೆ? ಕಣ್ಣಿದ್ದವ್ರಿಗೆ. ಕಣ್ಣಿದ್ದು ಕೂಡಲೇ ನೋಡು ಅಂತ ಹೇಳಿದ್ರೆ ನಿನಗೆ ಬುದ್ಧಿ ಇಲ್ಲ ಅಂತ ನೋಡು, ಇವ್ರು ಹೇಳ್ದೊಂದು ಬೈತಾನೆ ಫಸ್ಟ್. ಅವ್ನು ಕಣ್ಣೇ ಇಲ್ಲ ನೋಡು ಅಂತ ಹೇಳ್ತೇನೆ, ನೀನೇ ನಿನಗೆ ಕಣ್ಣಿಲ್ಲ ಅಂತ ಕೇಳ್ತಾರೆ ಅಷ್ಟೇ. ಅದಕ್ಕೆ ಸ್ವರೂಪ ಯೋಗ್ಯತೆ ಒಳ್ಳೆಯವ್ರದ್ದಿದ್ರೆ ರುದ್ರದೇವರು ಚೇಂಜ್ ಮಾಡ್ತಾರೆ. ಯಾರಿಗೆ ಇಲ್ಲ ಅವ್ರನ್ನ ಚೇಂಜ್ ಮಾಡೋದು, ಅದು ವೈಸ್ ಇದಲ್ಲ, ವಿಸ್ಡಮ್ ಅದು. ಆ್ಯಕ್ಚುಲಿ ತಪ್ಪಲ್ಲ. ಹಾಂ ಆ ಪ್ರದೋಷ ವೇದ ಅನಧ್ಯಯನಕ್ಕೆ ಪ್ರದೋಷ, ಈ ಪ್ರದೋಷ ಬೇರೆ, ಆ ಪ್ರದೋಷ ಬೇರೆ. ಆ ಗುರುದಕ್ಕೆ ಅನಧ್ಯಯನ, ವೇದ ಮಂತ್ರಗಳಿಗೆ ಮಾತ್ರ ಅನಧ್ಯಯನ ಅಷ್ಟೇ. ಅದು ತಪ್ಪಲ್ಲ, ಶಿವನ ದರ್ಶನ ಮಾಡಬೇಕು ಅಂತ ವಿಧಿ ಇರೋದ್ರಿಂದ ಪ್ರದೋಷ ಕಾದಲ್ಲಿ ಶಿವನ ದರ್ಶನ ಮಾಡೋದು ಶ್ರೇಷ್ಠ. ಅದಕ್ಕೆ ಎರಡು ಭಾಗ ಇದೆ, ಎಲ್ಲಿ ದೊಡ್ಡವರು ವೈಷ್ಣವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಪ್ರತೀತಿ ಇದೆ, ಅನುಸಂಧಾನ ಇರುತ್ತಾದ್ರಿಂದ ಸಾರಿಗ್ರಾಮ ಇರಲಿ ಬಿಡಲಿ ಚಿಂತನೆ ಮಾಡ್ಬೋದು. ಗೊತ್ತಾಯ್ತಾ? ಇನ್ನು ಮನುಷ್ಯರು ಮಾಡಿದ್ದು ಗೊತ್ತಾದ್ರೆ ಸಾರಿಗ್ರಾಮ ಇದ್ರೆ ಮಾತ್ರ ಮಾಡ್ಬೇಕು, ಇಲ್ಲದವ್ರು ಮಾಡ್ತಾರೆ. ಗೊತ್ತಾಯ್ತಾ? ಈಗ ಈ ವಿಷಯ ಕಾಶಿ ಇದೆ, ಅದು ದೋಷ ಇಲ್ಲ. ಸದಾ ನಿತ್ಯ ಸನ್ನಿಧಾನ ಅಂತಿರೋದು ದೋಷ ಇಲ್ಲ. ರಾಮೇಶ್ವರ ಇದೆ, ದೋಷ ಇಲ್ಲ. ಇದು ಯಾವುದೋ ಊರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅವಾಗ ದೋಷ ಇದೆ. ಆ ಸಾರಿಗ್ರಾಮ ಇಲ್ಲದವ್ರು ಮಾಡ್ಬಾರ್ದು. ಆ ರೀತಿ ಬರೀ ರುದ್ರದೇವರುಗಳಿಗೆ ಅಲ್ಲ, ಪ್ರಾಣದೇವರುಗಳಿಗೂ ಹೋಗಬೇಡಿ ಅಂತ ಹೇಳ್ತಾರೆ. ಹೇಗತಾಂಬ ಸಾಧನ ಹೇಳ್ತಾರೆ, ನರರಿಂದ ನಿರ್ಮಿತ ಹರಿವಾಯು ಪ್ರತಿಮೆಗಳಿಗೆ ಅಭಿನಮಿಸುತ್ತಿಹ ನರನು ತಾ ದೈತ್ಯ ಅಂತ ಹೇಳಿಬಿಡ್ತಾರೆ. ಶಿವನ ಬಗ್ಗೆ ಮಾತ್ರ ಅಲ್ಲ ಅದು, ಅಷ್ಟೇ ವಿಷ್ಣುವಿನ ಗುಡಿಗೂ ಹೋಗಬೇಡಿ ಅಂತ ಹೇಳ್ತಾರೆ. ಅದೇ ಅದಕ್ಕೆ ನಿಮಗೆ ಯಾರೋ ಪ್ರತಿಷ್ಠಾಪನೆ ಮಾಡಿದರೆ ವಿಷ್ಣುವಿನ ಗುಡಿಗೂ ಹೋಗಬೇಡಿ, ಸನ್ನಿಧಾನ ಇರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಶಿವನ ಗುಡಿಗೆ ಪ್ರಶ್ನೆ ಬರೋದೇ ಇಲ್ಲ, ಅನುಸಂಧಾನ ಸರಿ ಇಲ್ಲ ಹೋದರೆ. ಇನ್ವ್ಯಾಲಿಡ್ ರಿಜಿಸ್ಟ್ರೇಷನ್ ಅಂತೀವಲ್ಲ ಹಾಗೆ ಅಷ್ಟೇ, ಇನ್ನೇನಲ್ಲ. ಇನ್ವ್ಯಾಲಿಡ್ ರಿಜಿಸ್ಟ್ರೇಷನ್ ಅಂತ ಏನರ್ಥ? ಅನ್ಎಫಿಲಿಯೇಟೆಡ್ ಸ್ಕೂಲ್ ಅಂದರೆ ಸೇರಿಸಬೇಡಿ ಅಂತ, ಅಲ್ಲಿ ಎಕ್ಸಾಮ್ ಕಂಡಕ್ಟೇ ಮಾಡೋದಿಲ್ಲ ಹೋಗಿಬಿಡ್ತಾರೆ. ಆ ಕಾನ್ಸೆಪ್ಟ್ ನಮ್ಮಲ್ಲಿ ಇದ್ದೇ ಲೇಟೆಸ್ಟ್ ಕಾನ್ಸೆಪ್ಟ್ ಅವೆಲ್ಲ ಕೂಡ. ಚಿಂತನೆ ಕ್ರಮ ಗೊತ್ತಿಲ್ಲದೆ ಹೋದರೆ ತತ್ವನ್ಯಾಸ ಮಾತೃಕಾನ್ಯಾಸಲ್ಲಿ ಮಾಡಬೇಕು, ಅವರು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಎಲ್ಲ ಮಾಡಬೇಕು. ಸನ್ನಿಧಾನ ಬರೋದಿಲ್ಲ ಹೋದರೆ, ಅವ್ರು ಮಾಡೇ ಇಲ್ಲ ಅಂದ್ರೆ ಬರೋದಿಲ್ಲ, ಡಾಕ್ಯುಮೆಂಟೇ ಆಗೋದಿಲ್ಲ ಅದು. ಹಾಗೆ ಅದಕ್ಕೆ ಹೇಳಿದ್ದು, ಅದಕ್ಕೆ ಎರಡು ಭಾಗ ಹೇಳಿದ್ದು. ಯಾವುದು ಸನಾತನವಾಗಿದ್ದರೆ ದೋಷ ಇಲ್ಲ, ತಿರುಪತಿಯಲ್ಲಿ ಸ್ವಯಂವ್ಯಕ್ತವಾದ್ರಿಂದ ದೋಷ ಇಲ್ಲ, ಎಲ್ಲೋ ಪ್ರತಿಷ್ಠಾಪನೆ ಮಾಡ್ತಾರೆ ನಾವು ಹೋಗೋದಿಲ್ಲ, ವೈಷ್ಣವರಾಗಿದ್ದರೆ ಮಾತ್ರ ಹೋಗುತ್ತೆ. ಯಾ ಹೌದು, ಅದು ಹಾಗೆ ಶುದ್ಧ ವೈಷ್ಣವರೇ ಆಗಿರ್ಬೇಕು. ಅಲ್ಲ, ವೈಷ್ಣವರು ಮಾಡಿದ್ರೆ ಮಾತ್ರ ಹೋಗುದು, ಇಲ್ಲ ಹೋದ್ರಿಲ್ಲ, ಇಲ್ಲ ಅದಿಲ್ಲ. ಸ್ವಯಂ ಎತ್ತಾರೆ ಬರುತ್ತೆ, ದೊಡ್ಡವರು ಪ್ರತಿಷ್ಠಾಪನೆ ಮಾಡಿದ್ರೆ ಬರುತ್ತೆ, ಇಲ್ಲವರು ಬರಲ್ಲ. ಸರ್, ಸುದರ್ಶನದಲ್ಲಿ ಮಾಡ್ಬೋದು, ಚಕ್ರಾಂಕಿತದಲ್ಲಿ ಮಾಡ್ಬೋದು, ಅದೆಲ್ಲ ವಿಹಿತಾನೆ. ಸುದರ್ಶನ ಚಕ್ರ ಅದು ಆಪತ್ಕಾಲದಲ್ಲಿ ಫೋಟೋನು ಮಾಡಬಹುದು ಆಪತ್ಕಾಲ. ಆದಷ್ಟು ಕೂಡ ಹೆಚ್ಚು ಸನ್ನಿಧಾನ ಇರೋದು ಎಲ್ಲಿ ಅಂದರೆ ಸಾಲಿಗ್ರಾಮ. ಕಾರಣ ಏನಂದ್ರೆ ಪರಮಾಲಕ್ಷ್ಮಿ ಮಾತ್ರ ಹೇಳ್ತೇನೆ, ಪರಮಾಲಕ್ಷ್ಮಿ ಜೊತೆಗಿಡಬೇಕು. ನಿತ್ಯ ಸಾಲಿಗ್ರಾಮ ಯಾವಾಗಲೂ ಪೂಜೆ ಮಾಡೋದೇನೆ, ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಇದನ್ನು ಅಲ್ಲಿಡಬೇಕು ಅಂತ ಹೇಳೋದು. ಇದ್ರ ಜೊತೆಗೆ ಪೂಜೆ ಮಾಡಬೇಕೆ ಹೊರತು ಬರೀ ಕಲಸೆ ಪೂಜೆ ಮಾಡಿದ್ರೆ ಸನ್ನಿಧಾನ ಬರ್ತದೆ ಅದು ಹೇಳಿದ್ದಾರೆ. ತಪ್ಪಿಲ್ಲ, ಸಿಗುತ್ತೆ ಸಾಲಿಗ್ರಾಮ, ಸ್ವಲ್ಪ ಸಿಗ್ತಿಲ್ಲ, ಇತ್ತೀಚೆಗೆ ಸಿಗ್ಲಿಕ್ಕೆ ಶುರುವಾಗಿದೆ ಸಾಲಿಗ್ರಾಮ್ಗಳು. ಸುಮಾರು ಒಂದು ಬಿಗ್ ಗ್ಯಾಪ್ ಇತ್ತು, ಒಂದು 40-50 ವರ್ಷ ಸಾಲಿಗ್ರಾಮ್ ಹೊರಗೆ ಸಿಗ್ತಾನೆ ಇರಲಿಲ್ಲ, ಬರೀ ಮೋಸ ಮಾಡ್ತಿದ್ರು ಅಷ್ಟೇ. ಈಗೆಲ್ಲ ಮತ್ತೆ ಶುರುವಾಗಿದೆ, ತುಂಬ ಸಾಲಿಗ್ರಾಮ ತರ್ತಾ ಇದ್ದಾರೆ ಬೇಕಾದಷ್ಟು ಕಡೆ. ಸಿಗುತ್ತೀಗ ಸಾಲಿಗ್ರಾಮ್, ಏನು ಕಷ್ಟ ಇದೆ? ಅದೆಲ್ಲ ದೇವ ಪದ್ಯಮಾರ ಅಂತ ಜಯತೀರ್ಥರು ಟೀಕಾರಂಥ ಬರೆದಾರೆ, ಅದನ್ನು ಓದ್ಕೊಂಡು ಪೂಜೆ ಮಾಡಬೇಕು. ಪ್ರತಿ ದಿವಸ ಮಾಡಬೇಕು ಸಾಲಿಗ್ರಾಮ ಪೂಜೆ, ಪ್ರತಿನಿತ್ಯ ಮಾಡಬೇಕು. ಒಂದು ದಿವಸನೂ ಬಿಡಾಗಿಲ್ಲ. ನಾವು ಪೂಜೆ ಮಾಡೋಕ್ಕಾಗಲ್ಲ, ಇನ್ನೊಬ್ಬರು ಕರೆಸಿದ್ರೆ ಪೂಜೆ ಮಾಡಬೇಕು, ಹಾಗೆ ಇಡಾಗಿಲ್ಲ. ಪೂಜೆ ಮಾಡಿದೆ ಭಾಳ ಕಂಪಲ್ಸರಿ, ಅದಕ್ಕೇನೆ ಜನ ಪೂಜೆ ಬಿಟ್ಟಿದ್ದು, ನಿತ್ಯ ಪೂಜೆ ಮಾಡಬೇಕು. ಅದಕ್ಕೆ ಏನು ಮಾಡಿದ್ದಾರೆ ಗೊತ್ತಾ, ಸಾಲಿಗ್ರಾಮ ಪೂಜೆ ಕಾಂಪ್ಲಿಕೇಟೆಡ್ ಅಲ್ಲ, ಭಾಳ ಸಿಂಪಲ್. ಸಾಲಿಗ್ರಾಮ ಪೂಜೆ ಸಿಂಪಲ್, ಪ್ರತಿಮಾ ಪೂಜೆ ಕಷ್ಟ, ಸಾಲಿಗ್ರಾಮ ಸಿಂಪಲ್. ನಿತ್ಯ ಬಿಡಬೇಡಿ ಅಂತ ಹೇಳಿದ್ರು, ಸಿಂಪಲ್ ಆದ್ರಿಂದ ಬಿಡೋ ಚಾನ್ಸಸ್ ಇರೋದಿಲ್ಲ. ಆ ರೀತಿ ಯೋಚನೆ ಮಾಡಿದ್ರು, ಪಾಸಿಟಿವ್ ಸೈಡ್ ನೋಡಲಿಲ್ಲ ಇವರು, ನೆಗೆಟಿವ್ ಸೈಡ್ ನೋಡಿದ್ರು ಅಷ್ಟೇ. ಯಾವಾಗ ಮಾಡ್ಬೋದು ಅಂತ ಕೇಳಿದ್ರೆ, ಪೂಜೆ ಬಿಡಬೇಕು ಅಂತ ನೀವು ಲೈಸೆನ್ಸ್ ಸಿಕ್ಕರೆ ಮಾಡ್ಬೋದು. ನೀವು ಪೂಜೆ ಬಿಡಬೇಕು ಅಂತ ಲೈಸೆನ್ಸ್ ಎಲ್ಲಿದೆ ನಿಮಗೆ? ದಾನ ಯಾರು ಮಾಡಬೇಕು ಅಂತ, ಎಕ್ಸ್ಟ್ರಾ ಇದ್ರೆ ಮಾಡ್ಬೋದು, ಮಿನಿಮಮ್ ಅಲ್ಲ. ಈ ದಾನ ಧರ್ಮ ಮಾಡೋಕೆ ಎಂತದ್ದು ಮಾಡ್ತಾರೆ, ತಮಗೆಲ್ಲ ಇಟ್ಕೊಂಡು ಸರ್ಪ್ಲಸ್ ಆಗಿ ಅದು ಇನ್ವೆಸ್ಟ್ ಮಾಡಿ ಅದು ಸರ್ಪ್ಲಸ್ ಆದ್ರೆ ದಾನ ಮಾಡ್ತಾರೆ, ಹೋಗ್ತಾನೆ ಇರೋದಿಲ್ಲ ಬೇಸ ಸಪ್ಲ ಥರ ಎಲ್ಲ ದಾನ ಎಲ್ಲರೂ ಒಂದಕ್ಕೆ ಸಾರ್ ನೋಡಿದ್ದೀರಿ ನೀವು? ಇಲ್ಲ, ಒಂದು ಸಾರಿ ಗ್ರಾಮ ಇದ್ರೆ ದಾನ ಮಾಡಬಾರ್ದು, ಹೆಚ್ಚಿದ್ರೆ ಮಾಡಬಹುದು. ಯಾತಕ್ಕೆ ಮಾಡ್ತಾರೆ? ಅಲ್ಲಲ್ಲ, ಹಾಗೂ ತಪ್ಪದು, ಅದಕ್ಕೆ ತಾನು ಪೂಜೆ ಮಾಡಲಿಲ್ಲ. ಪೂಜೆ ಮಾಡೋರಿಗೆ ಸಾಲಿಗ್ರಾಮ ಪೂಜೆ ಮಾಡಿದ ಪುಣ್ಯ ಇವರಿ ಬರಲಿ ಅಂತ ಇನ್ನೊಂದು ಸಾಲಿಗ್ರಾಮ ಕೊಡ್ತಾರೆ, ಅದನ್ನು ಬೇರೆ ಕಡೆ ತಂದು ಕೊಡ್ಬೇಕಂತ ಮನೆಗಿರೋದನ್ನೇ ಕೊಡ್ಲಕ್ಕೆ ಹೋಗ್ಬಾರ್ದು. ಎಕ್ಸ್ಟ್ರಾ ಇದ್ರೆ ಕೊಡಿ, ಎಂಟದ್ದು ಇದ್ಬಿಟ್ರೆ ಕೊಡ್ಬೋದು, ಎಕ್ಸ್ಟ್ರಾ ಇದ್ರೆ ಕೊಡಿ, ಒಂದೇ ಇದ್ರೆ ಕೊಡ್ಲಕ್ಕೆ ಹೋಗ್ಬಾರ್ದು, ತಪ್ಪದು. ಈ ತುಂಬ ಕಡೆ ಸಿಗುತ್ತೆ ಸಾಲಿಗ್ರಾಮ, ಗೊತ್ತಾಯ್ತಾ? ಈ ಹರಿದ್ವಾರದಲ್ಲಂತೂ ಬೇಕಾದ ಸಿಗುತ್ತೆ ಸಾಲಿಗ್ರಾಮ, ಹರಿದ್ವಾರ ಸಿಗುತ್ತೆ, ಋಷಿಕೇಶದಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ಬಂದರೂ ತರ್ತಾರೆ ಬೇಕಾದ್ರೆ. ಬಟ್ ಅದ್ರಲ್ಲಿ ಮೋಸ ಮಾಡಿರ್ತಾರೆ ಆದ್ರೆ ಸರಿಯಾಗಿ ನೋಡಿ ತಗೋಬೇಕಷ್ಟೆ. ಹಾಂ, ತುಂಬ ಡೂಪ್ಲಿಕೇಟ್ ಮಾಡಿಬಿಡ್ತಾರೆ, ಸಿಮೆಂಟಲ್ಲಿ ಮಾಡ್ತಾರೆ, ಸ್ವಲ್ಪ ಅನುಭವ ಇದ್ದರೆ ಕೇಳಿದ್ರೆ ಗೊತ್ತಾಗುತ್ತೆ ಅಷ್ಟೆ. ಹಾಂ, ನೀವು ತೊಗೊಬನ್ನಿ, ಯಾವ್ದಾರು ಹೇಳ್ತೀನಿ ಬೇಕಾದ್ರೆ, ಇದ್ದ ಸಿಗುತ್ತೆ ತೊಗೊಂಡ್ಬಂದ್ರೆ ಹೇಳ್ತೀನಿ. ಈ ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ಯಾವ್ದಾದ್ರು ಕೊಡಿಸ್ತೀನಿ. ಹಾಂ, ಆಯ್ತು ಆಯ್ತು. ಹೌದು ಹೌದು, ಇಲ್ಲ ಅದು ಕೂಡ ಹಾಗೇನೆ. ಸಪ್ತಶತಿ ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ, ಅದು ಎರಡು ವಾದಗಳಿದೆ. ಮಾಡೋ ಗುಂಪು ಅಂತಿದ್ದಾರೆ, ಮಾಡಬಾರದು ಅನ್ನೋ ಗುಂಪು ಇದ್ದಾರೆ, ಮಾಡಬಾರದಂಬ ಗುಂಪೇ ಹೆಚ್ಚು ಒಳ್ಳೆ ಶ್ಲಾಘ್ಯವಾದದ್ದು. ಆ ಕಡೆ ಉಡುಪಿ ಕಡೆಗೆ ಪದ್ಧತಿ ಇದೆ, ಹೌದು ಮಾಡ್ತಾರೆ. ಅದ್ರಲ್ಲಿ ಏನಾಗಿದೆ, ಕೆಲವು ಕಡೆಗೆಲ್ಲ ಅವರೇ ಸರ್ವೋತ್ತಮರು ಅಂತ ಹೇಳೋ ಪದಗಳು ಬರುತ್ತೆ ಅದ ಬಂದರೆ, ಅಲ್ಲಿ ವೈಷ್ಣವ ಸಂಪ್ರದಾಯ ಹೇಳೋ ಪದ್ಧತಿ ಈ ಕಡೆ ಬಂದೇ ಇಲ್ಲ, ಕಟ್ಟದ ಮೇಲೆ ಇಲ್ಲವೇ ಇಲ್ಲ, ಟೋಟಲಿ ಇಲ್ಲ. ಅಲ್ಲಿ ಎರಡು ಗುಂಪಿದೆ, ನನಗೆ ಗೊತ್ತಿರೋ ಎರಡು ಗುಂಪಿದೆ, ಕೆಲವು ಮಾಡೋ ಗುಂಪಿದೆ, ಮಾಡದೇ ಇರೋ ಗುಂಪು ಇದೆ. ಕಾಂಟ್ರವರ್ಸಿ ಬಂದಾಗ ಏನು ಮಾಡಬೇಕು ಅಂದರೆ ಸೇಫರ್ ಸೈಡ್ ಆರಿಸ್ಕೋಬೇಕು ಯಾವಾಗಲೂ. ಹಾಂ, ಅದು ಸಬ್ಸ್ಟಿಟ್ಯೂಟ್ ಬೇಕಾದಷ್ಟು ಇರೋದ್ರಿಂದ ಅದು ಹೇಳ್ಬಿಟ್ರೆ ಆಯ್ತು ಅಷ್ಟೆ, ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇನ್ನೂ ಸ್ವಾರಸ್ಯ ಅಂದರೆ ವಾದಿರಾಜ ಸ್ವಾಮಿಗಳಂಥವ್ರು ಅದನ್ನು ಉಲ್ಲೇಖ ಮಾಡಿಲ್ಲ, ಅವ್ರ ಸ್ಟ್ಯಾಂಡರ್ಡ್ ಆಚಾರ್ಯರು ವಾದಿರಾಜ ಸ್ವಾಮಿ ಅಂತ ತುಂಬ ಸ್ಟ್ಯಾಂಡರ್ಡ್, ಅವ್ರು ಹೇಳಿಲ್ಲ ಅಂದ ಮೇಲೆ ನಮಗೆ ಡೌಟ್ ಬರುತ್ತೆ. ಈಗ ತುಳಜ ಭವಾನಿ ಹೆಸರೇ ಭವಾನಿ, ಲಕ್ಷ್ಮಿ ಅಲ್ಲ, ಪಾರ್ವತಿನೇ ಪೂಜೆ, ಪಾರ್ವತಿ ಅಂತ ಪೂಜೆ ಮಾಡಿ ತಪ್ಪಲ್ಲ, ತಾರತಮ್ಯ ಕ್ರಮದಲ್ಲಿ ಮಾಡಬೇಕು, ತಾರತಮ್ಯ ಕ್ರಮದಲ್ಲಿ ಪೂಜೆ ಮಾಡಬೇಕು. ಹೌದು ಹೌದು, ಅದಕ್ಕೂ ಇಡಬಹುದು ಲಕ್ಷ್ಮಿ ಭವಾನಿ ಜೊತೆಗೂ ಸರಿ, ಚಕ್ರಾಂಕಿ ತಲೆ ಇಟ್ಟು ಪೂಜೆ ಮಾಡಬಹುದು. ಅವರು ಮೇಲಿಡಬೇಕಷ್ಟೇ, ಜೊತೆಗಿಡಿದ್ರೆ ಮೇಲಿಡಬೇಕು, ಲಕ್ಷ್ಮೀ ದೇವಿನ ಜೊತೆಗಿಡಬೇಕು, ಸಾಲಿಗ್ರಾಮ ಜೊತೆಗಿಡಬೇಕು, ಉಳಿದವ್ರ ಮೇಲಿಟ್ಟರೆ ಮೇಲಿಡಬೇಕು ಸಾಲಿಗ್ರಾಮ. ಅವಶ್ಯ ಪೂಜೆ ಮಾಡಬಹುದು. ಅಲ್ಲ ಅಲ್ಲ ಅಲ್ಲ, ಒಂದಿರಬೇಕು, ಇಲ್ಲ ಎರಡಿರ್ಬೋದು, ಮೂರಿರಬಾರ್ದು, ಎರಡಿರ್ಬೋದು, ಮೂರು ಐದು ಏಳು ಹಾಗಿರಬಾರ್ದು, ಆಡ್ ನಂಬರ್ಸ್ ಇರಬಾರ್ದು, ಈವನ್ ನಂಬರ್ಸ್ ಇರಬೇಕು, ಯಾವಾಗ ಇರಬೇಕು. ಅವಶ್ಯ ಪೂಜೆ ಮಾಡಬಹುದು, ತಾರತಮ್ಯ ಚಿಂತನೆ ಇರಬೇಕು ಸರಿಯಾಗಿ, ಅದು ಮಾಡಿದರೆ ತಪ್ಪಲ್ಲ. ಏನಂತ ಏನು ಸಾಪ ಕೊಟ್ಟರು?
ಸರಿ ಮಾಡಿಬಿಟ್ಟು ಬಂದ್ಬಿಟ್ಟು ವಿಷ್ಣು
ಇನ್ನೊಮ್ಮೆ ಹೇಳಿ ಏನು ಗೊತ್ತಾಗಲಿಲ್ಲ ಇನ್ನೊಮ್ಮೆ ಏನದ ಏನು ಏನಂತ ಹಾಕಿದ್ರು ಏನ್ ಮಾಡಲಿ ಅಂತ ಅಲ್ಲ. ಸೊ ಅವರು ಲಕ್ಷ್ಮೀ ಕೊಟ್ಟು ಶಾಪ್ ಅಲ್ಲ, ಯಾರೋ ಕೊಡಿಸಿರೋ ಶಾಪ್, ಇವರೆಲ್ಲ ಸೇಲ್ ಮಾಡಿರಲ್ಲ ಇಂಟರ್ಪೊರೇಷನ್ ತಪ್ಪದು, ಅದು ಬೇಕಾಸ್ಟ್ ಮಾಡಿಬಿಟ್ಟಿರ್ತಾರೆ, ಇರೋದು ಬಂದರೆ ಸಾರು ಹುಟ್ಟಿಸ್ಬಿಡ್ತಾರೆ ತಪ್ಪು. ಏನೇನೇ ಇಲ್ಲ, ಸುಳ್ಳು ಸುಳ್ಳು ಕತೆ. ಅಲ್ಲಿ ಅಲ್ಲಿ ಎರಡು ಭಾಗ, ಯಾವಾಗ ಸ್ಟೇಟ್ ಮಿನಿಸ್ಟರ್ ಕ್ಯಾಬಿನೆಟ್ ಮಿನಿಸ್ಟರ್ ಅಂತೀವಲ್ಲ ಹಾಗೆ ಎರಡಕ್ಕೂ ಒಬ್ಬರೇ ಇರಬಹುದು. ಅದೇ ರೀತಿ ಮಹಾ ವಿಮಾನ ದೇವತೆಗಳು ಅವಾಂತರ ವಿಮಾನ ದೇವತೆ, ಪ್ರೈಮರಿ ಸೆಕೆಂಡರಿ, ಪ್ರೈಮರಿ ವಿಮಾನ ದೇವತೆ ಮಹಾಲಕ್ಷ್ಮಿನೇ, ಸೆಕೆಂಡರಿ ವಿಮಾನ ದೇವತೆ ಸರಸ್ವತಿ ಭಾರತೀಯ. ಅದರಿಂದ ತಪ್ಪಲ್ಲ. ಹಾಂ, ರುದ್ರದ ರೂಪ ಅದು, ವೀರಭದ್ರ ಅಂತ ರುದ್ರದೇವರ ರೂಪನೇ, ದಕ್ಷಯಜ್ಞ ಧ್ವಂಸಕಾಲಕ್ಕೆ ತಗೊಂಡ ರೂಪ ಅದು. ಹಾಂ, ಸರಿ ಅಲ್ಲ, ಅದು ನಿಜಾನೆ. ಹೌದು ಸರಿ, ಹೌದು ಹೌದು, ಯಾರು ಅದು ಸುಳ್ಳು, ಅದು ಸುಳ್ಳು, ಅದು ಸುಳ್ಳು, ಅದು ಹೇಳಿದ್ರೆ ಅದೇ ಸೇರಿಸ್ಬಿಡ್ತಾರೆ. ಇವು ಖೋಟ ನೋಟನ್ನು ಡೈರೆಕ್ಟ್ ಕೊಡೋದಿಲ್ಲ, ಒಳ್ಳೆ ನೋಟ್ ಇದೇ ಸೇರಿಸ್ಕೊಟ್ಬಿಡ್ತಾರಲ್ಲ, ಒಳ್ಳೆ ಕಥೆಗಳ ಜೊತೆಗೆ ಅಡ್ಜಸ್ಟ್ ಮಾಡಿಬಿಡ್ತಾರೆ, ಅಲ್ಲಿ ಮೋಸ ಹೋಗ್ಬಿಡ್ತಾರೆ. ಇದು ಸರಿ ಅಂದ್ರೆ ಇದು ಸರಿ ಇರ್ಬೋದು, ಆ ಥರ ಥಿಂಕ್ ಮಾಡ್ತಾರೆ, ಅದು ತಪ್ಪದು. ಮಹಿಷಾಸುರ ಮರ್ದಿನಿ ಅಂತ ಪೂಜೆ ಮಾಡ್ಬೋದು, ಪಾರ್ವತಿ ಆಗಿ ಮಹಿಷಾಸುರ ಮರ್ದಿನಿ ಪಾರ್ವತಿ, ಪಾರ್ವತಿ ಪೂಜೆ ಮಾಡ್ಬೋದು. ಬಟ್ ಅದು ವೈಷ್ಣವರು ಮಾಡಿದ ಸ್ತೋತ್ರದ ಪೂಜೆ ಮಾಡ್ಬೋದು, ವೈಷ್ಣವರು ಮಾಡಿರ್ಬೇಕು. ಯಾವುದೇ ಮಾಡಿ ವೈಷ್ಣವರು ಮಾಡಿದ್ರೆ ಅದಕ್ಕೆ ಅದಕ್ಕೆ ಅನುಸಂಧಾನ ಇದೆ, ಇಲ್ಲದವ ಅನುಸಂಧಾನ ಇರೋದಿಲ್ಲ. ಹೇಳ್ಬಾರ್ದು. ಏನು ಹೌದು ಹೌದು ಅದಕ್ಕೆ ಅದನ್ನ ಮೋಸ್ಟ್ ಎಮರ್ಜೆನ್ಸಿ ಟ್ರೀಟ್ ಮಾಡಿ ರಜೆ ಹಾಕಿ ಮಾಡೋದು ಅತ್ಯುತ್ತಮ ಪಕ್ಷ, ಗೊತ್ತಾಯ್ತಿಲ್ಲ. ಯಾಕೆಂದ್ರೆ ಅದು ಅಂದ ಚಾನ್ಸ್ ಮತ್ತೆ ಸಿಗೋದಿಲ್ಲ, ಯಾವಾಗ ಎಂತೆಂಥ ರಜೆ ಹಾಕ್ಲೇಬೇಕಾಗುತ್ತೆ. ಅದರಿಂದ ರಜೆ ಹಾಕಿ ಮಾಡೋದೇ ಅತ್ಯುತ್ತಮ ಪಕ್ಷ. ತೀರಾ ಅಂತ ಅನಿವಾರ್ಯ ಬಂದಿದ್ರೆ ಮನಸ್ಸಲ್ಲಾದ್ರೂ ಮಾಡ್ಕೋಬೇಕು ಅಷ್ಟೇ ಹೊರತು, ಬಟ್ ಅವಾಯ್ಡ್ ಮಾಡಬೇಕಾದ್ರೆ ತುಂಬ ದೊಡ್ಡ ಧರ್ಮ. ಆದ್ದರಿಂದ ಅದೇನು ತಿಂಗಳಿಗೊಮ್ಮೆ ಬರೋದಿಲ್ಲ ಗ್ರಹಣ ಹೇಗಿದ್ರು ಕೂಡ, ಅದು ರಿಸರ್ವ್ ಮಾಡ್ಕೊಂಡು ಮಾಡೋದು ಒಳ್ಳೇದು, ಅಷ್ಟು ಒಳ್ಳೆ ಪುಣ್ಯ ಕಾರ್ಯ. ಆದ್ದರಿಂದ ಮಾಡೋದೇ ಶ್ರೇಷ್ಠ, ಅದೇ ಹಾಕೆ ಬಂತು. ಹಾಂ ಇಲ್ಲ, ರುದ್ರಾಕ್ಷಿ ಹಾಕ್ಬಿಡ್ದು ತುಳಸಿ ಮಾಲಿನ ಹಾಕಿ, ಅದು ಬ್ಯಾನೆ ಮಾಡಿದೆ. ಅದು ತೋರಿಸೋದು ಲಾಂಛನ ಅಂತ, ಹೇಗೆ ವೈಷ್ಣವರು ತುಳಸಿ ಮನೆ ಹಾಕ್ಕೊಡೋದು ವೈಷ್ಣವ ಲಾಂಛನನ, ಅವ್ರು ರುದ್ರಾಕ್ಷ ಶೈವರು ಅಂತ ಹೇಳಿದ್ರೆ ಅದು ಲಾಂಛನ ಲಾಂಛನ. ಆದ್ರಿಂದ ನಾವು ಶೈವರು ಅಂತ ಅನ್ಸ್ಕೊಳ್ಳೋಕ್ಕೂ ಇಷ್ಟಪಡಬಾರ್ದು. ಆದ್ರಿಂದ ವೈಷ್ಣವರು ಅದು ಮಾಡೋದು ಹಾಕ್ಕೊಡೋದು. ಹಾಂ, ಬಟ್ ಅದು ಮೈಮೇಲೆ ಹಾಕ್ಕೊಳ್ಳೋ ಶಾಸ್ತ್ರ ಪ್ರಕಾರ ನಿಷಿದ್ಧಾನೆ, ಶಾಸ್ತ್ರ ಪ್ರಕಾರ ನಿಷಿದ್ಧ. ಹೌದು, ಎಲ್ಲಿ ಇನ್ನೊಮ್ಮೆ ಹೇಳಿ ಅದನ್ನ, ಎಲ್ಲಿ ಎಲ್ಲಿ ಬಂದಿದೆ?
ಗೀತೆಯಲ್ಲಿ ಒಂದು ಕಡೆ ಕಥೆ ಬಂದಾಗ ಕೃಷ್ಣ ಗೋಪಾಲ ಜೊತೆ ಹೋದಾಗ
ಇಲ್ಲ, ಕತೆ ಬಂದಿರೋದು ಬರೆದವ್ರೆ ಸುಳ್ಳು ಬರೋದ ಬಂದೆ ಬಂದು ಸ್ವಲ್ಪ ಕತೆ ಗೀತೆಯಲ್ಲೇ ಬಂದ್ರೆ ಹೇಳ್ತಿದ್ದೆ ನಾನು, ಕಥೆಗಳು ಸುಮ್ಮನೆ ಹೇಳೋರು ಸೇರಿಸ್ಬಿಡ್ತಾರೆ. ತಪ್ಪ ತಪ್ಪ, ದೇವ್ರು ಹಾಗೆಲ್ಲ ತಗೊಳ್ಳೋದಿಲ್ಲ. ಸುಳ್ಳು ಉಚ್ಚಿಷ್ಟ ನಿಷಿದ್ಧ, ಭಗವದ್ಗೀತೆಯಲ್ಲಿ ಬರುತ್ತೆ, ಅದೇ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಉಚ್ಚಿಷ್ಟಂಚಾಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ, ಎಂಜಲು ತಿನ್ನೋದು ತಾಮಸ ಆಹಾರ ಅಂತ ಕೃಷ್ಣನ ಹೇಳ್ತಾನೆ. ಆದ್ರಿಂದ ಆ ಚಾನ್ಸೇ ಇಲ್ಲ. ಉಚ್ಚಿಷ್ಟ ಮನೆಯಲ್ಲೇ ಒಬ್ರದವ್ರು ತಿನ್ನಬಾರ್ದು, ಬೇರೆಯವ್ರದಲ್ಲ, ಒಬ್ರದೊಬ್ರು ಮನೆಯಲ್ಲೇ ತಿನ್ನಬಾರ್ದು. ಆದ್ದರಿಂದ ಇನ್ನು ಉಳಿದವರು ಉಚ್ಚಿಷ್ಟ ನಿಷಿದ್ಧ ಅಂಬೋದು ಹೇಳಲೇಬೇಕಾಗಿ, ಅದು ಸೈಂಟಿಫಿಕಲಿ ಕೂಡ ಕರೆಕ್ಟ್ ಅದು. ಉಚ್ಚಿಷ್ಟ ಅಂಬೋದು ಅತ್ಯಂತ ನಿಷಿದ್ಧ ಅಂಬೋದು ಸೈಂಟಿಫಿಕಲಿ ಪ್ರೂವ್ಡ್ ಅದು. ಎಲ್ಲ ತಪ್ಪಾಗುತ್ತೆ. ಯಾವಾಗಲೂ ಮನೆಯಲ್ಲಿ ಒಬ್ಬರು ಅತಿಥಿಗಳನ್ನು ಕರೆಸಿ ನಾವು ಇಗ್ನೋರ್ ಮಾಡಿದ್ರೆ ಹೇಗೋ ಹಾಗಾಗುತ್ತೆ. ಗೆಸ್ಟನ್ನು ಕರೆದುಬಿಟ್ಟು ಇಗ್ನೋರ್ ಮಾಡಿಬಿಟ್ರೆ ಹೇಗಾಗುತ್ತೋ, ಪ್ರತಿಮೆ ಇಟ್ಕೊಂಡ ಮೇಲೆ ಪೂಜೆ ಡ್ಯೂರ್ ಪೂಜೆ ಮಾಡಬೇಕಂತ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೋ ಆ ರೀತಿ ಪೂಜೆ ಮಾಡಲೇಬೇಕು, ಹಾಗೆ ಇಟ್ಕೊಳ್ಳೋಕೆ ಬರೋದಿಲ್ಲ. ಹಾಂ, ನೀವು ಪೂಜೆ ಮಾಡೋ ಅಭ್ಯಾಸ ಶುರು ಮಾಡೋದು ಉತ್ತಮ ಪಕ್ಷ, ಸ್ವತ್ತ ಮಾಡ್ಲಿಕ್ಕಾಗದೆ ಹೋದರೆ ಆ ದೇವಸ್ಥಾನಕ್ಕೆ ಏನಾರ ಕೊಟ್ಟು ಮಾಡಬೇಕು. ಹೌದು, ಕರೆಕ್ಟ್. ಯಾಕೆಂದ್ರೆ ಶಿವನೇ ಹೇಳಿರೋದು. ಶಿವ ಶಿವ ನಾವೆಲ್ಲ ಶಿವನ ಪೂಜೆ ಬಗ್ಗೆ ಏನೇನು ಮಾಹಿತಿ ಕೊಟ್ಟಿದ್ದೇನೆ, ಪದ್ಮ ಪುರಾಣ ಅಂತ ಪುರಾಣ ಇದೆ, ಆ ಪುರಾಣದಲ್ಲಿ ಅವರೇ ಪಾಠದಲ್ಲಿ ಪ್ರಶ್ನೆ ಕೇಳ್ತಾರೆ, ಅವರಿಗೆ ಉತ್ತರ ಕೊಡ್ತಾರೆ. ಉದಾಹರಣೆಗೆ ಭಸ್ಮ ಹಚ್ಕೊಂಡಿದ್ದೀರಿ ನೀವೀಗ, ಹಚ್ಕೋಬೇಕೋ ಬೇಡ ಅಂತ ಕೇಳ್ತಾರೆ, ಹಚ್ಕೋಬಾರದು ಅಂತ ಅವ್ರು ಹೇಳ್ತಾರೆ. ಅರ್ಥ ಆಯ್ತಾ? ರುದ್ರದೇವರ ಬಾಯಲ್ಲೇ ಬರುತ್ತೆ. ನೀವ್ಯಾಕೆ ಹಚ್ಕೊಂಡಿದ್ದೀರಿ ಅಂದ್ರೆ, ಐ ವಾಂಟ್ ಟು ಬಿಸ್ಕೆಟ್ ಸಮ್ ಪೀಪಲ್, ಅದಕ್ಕೆ ಹಚ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದೆಲ್ಲ ಅಂದ್ರೆ ನಾ ಹೇಳಿದ್ದು ಉತ್ತರಗಳು ನೆನಪಿರಲಿ, ಅಲ್ಲೇ ಬಂದ ಉತ್ತರಗಳು. ನಾವು ವೈಷ್ಣವರು ಕ್ರಿಯೇಟ್ ಮಾಡಿದ ಉತ್ತರಗಳಲ್ಲ ಅವೆಲ್ಲ ಕೂಡ. ಪದ್ಮಪುರಾಣ ಪ್ರಿಂಟ್ ಆಗಿ ಸಿಗುತ್ತೆ ನಿಮಗೆ, ಪ್ರಿಂಟ್ ಆಗಿ ಸಿಗುತ್ತೆ. ಪಾರ್ವತಿ ಡೈರೆಕ್ಟ್ ಪ್ರಶ್ನೆ ಕೇಳ್ತಾರೆ, ಡೈರೆಕ್ಟ್ ಉತ್ತರ ಕೊಡ್ತಾರೆ ರುದ್ರದೇವ. ಈ ರೀತಿ ಮಾಡಬೇಕು, ಈ ರೀತಿ ಮಾಡಿಕೊಡ್ಬೇಕು, ಆದ್ರಿಂದ ಅದು ವ್ಯಾಲಿಡ್. ಹಾ,
ಸುಮಾರು ಜನ ಶಿವರಾತ್ರಿ ದಿವಸ ಉಪವಾಸ ಮಾಡ್ತಾರಲ್ಲ,
ಅದು ತಪ್ಪು ತಪ್ಪು. ಶಿವನೇ ಹೇಳ್ತಾರೆ ಮಾಡಬಾರ್ದು, ಶಿವನೇ ಹೇಳ್ಯಾರ.
ಯೂನಿವರ್ಸ್ ಎಲ್ಲರೂ ಮಾಡ್ತಾರೆ.
ಕಾರಣ ಏನಂದ್ರೆ ಯೂನಿವರ್ಸ್ ಅಲ್ಲಿ ತಪ್ಪು ತಿಳುವಳಿಕೆ ಬಂದಿದೆ ಅಂತಲ್ಲ, ಕೆಲವು ಎಷ್ಟೋ ತಪ್ಪು ಕಲ್ಪನೆಗಳು ತುಂಬಾ ಬಂದ್ವಿ ಲೋಕದಲ್ಲಿ. ಅದು ತಪ್ಪು ಕಲ್ಪನೆ ಸಾವಿರ ಉಂಟು, ಶಾಸ್ತ್ರದಲ್ಲಿ ಎಲ್ಲೆಲ್ಲೂ ಇರೋದಿಲ್ಲ. ಅಂತ ಕಲ್ಪನೆ ರೂಢಿ ಬಂದ್ಬಿಟ್ಟಿದೆ, ಇದು ಅಂತ ರೂಢಿ ಅಂತೇನೆ, ಶಾಸ್ತ್ರ ಮೂಲವಾದ ರೂಢಿ ಅಲ್ಲ. ತಪ್ಪು ಕಲ್ಪನೆ ಇದನ್ನು ಒಬ್ಬರು ಒಬ್ಬರು ಮಾಡ್ತಿರೋದು ಅಷ್ಟೇ. ಇವತ್ತು ಏಕಾದಶಿ ಮಾಡಲೇಬೇಕು ಅಂತಿದೆ, ತುಂಬಾ ದಿನ ಮಾಡ್ತಾ ಇಲ್ಲ, ಅದು ತಪ್ಪದು. ಮಾಡ್ಬೇಕಾದ್ರೆ ಮಾಡ್ತಾ ಇಲ್ಲ, ಮಾಡ್ಕೊಡ್ದನ್ನು ಮಾಡ್ತಾರೆ. ಏನು ಮಾಡಕ್ಕೆ? ಇವಾಗ ಸ್ಮೋಕಿಂಗ್ ಜಿಂಜೋರಿ ಎಷ್ಟು ಹೆಲ್ತ್ ಬರ್ದಿದಾರೋ ಇಲ್ಲೋ, ಮತ್ತೆ ಎಷ್ಟು ಜನ ಸೇರ್ತಾರೆ? ಸಿಕ್ಕಾಬಿಟ್ಟಿದ ನಾನು ಅವ್ರು ಮಾರೋನು ನೋಡೇ ಮಾರ್ತಾನೆ, ತಗೊಳ್ಳೋನು ನೋಡೇ ತಗೊಳ್ತಾನೆ. ಆ ಥರ ಬಿಡಲ, ಕೆಲವು ಬಿಟ್ಟಿಲ್ಲ. ಶಿವನನ್ನು ಹೇಳಿದ ಘಂಟಾ ಕಾಣ್ ಸರಿಯಾಗಿ ಪೂಜೆ ಮಾಡಿದರೆ ಅವ್ರು ಗೈಡ್ ಮಾಡಿ ಮೋಕ್ಷ ಕೊಡಿಸ್ತಾರೆ, ಗೊತ್ತಾಯ್ತಾ? ನಾವು ತಪ್ಪಾಗಿ ಪೂಜೆ ಮಾಡಿದ್ರೆ ಮೋಕ್ಷ ಕೊಡಿಸ್ತಾರೆ
ಅಷ್ಟೇ.
ವಿಷ್ಣುವನ್ನು ತಪ್ಪಾಗಿ ಪೂಜೆ ಮಾಡಿ ಮೋಕ್ಷ ಯಾಕೆ ಸಿಗುತ್ತೆ ಅಂದ್ರೆ, ವಿಷ್ಣುವನ್ನ ಕೆಟ್ಟವ್ರು ಪೂಜೆ ಮಾಡೋ ಬುದ್ಧಿನೇ ಬರೋದಿಲ್ಲ, ಆದ್ರಿಂದ ಆ ವಿಷ್ಣು ಅವ್ರ ಧಾರಣ. ಅದು ದೇವರಿಗೆ ಅವ್ರಿಗೆ ಡಿಫರೆನ್ಸ್, ಉಳಿದೇವರಿಗೆ ಅವ್ರ ಡಿಫರೆನ್ಸ್ ಏನು ಅಂದ್ರೆ, ವಿಷ್ಣು ಗೈಡ್ಸ್ ತಮ್ಮನ್ನೇ ಪ್ರಾಪರ್ ವೇ, ಉಳಿದವರು ಗೈಡ್ ಮಾಡೋದಿಲ್ಲ. ಅನ್ಲೆಸ್ ಅಂಡ್ ಅದರ್ವೈಸ್ ಸ್ಪೆಷಲಿ ರಿಕ್ವೆಸ್ಟೆಡ್ ಫಾರ್ ಇಟ್, ಅವ್ರು ಗೈಡ್ ಮಾಡೋದಿಲ್ಲ. ವಿಷ್ಣು ಅದರ ಹಾಗಲ್ಲ, ಅವ್ರು ಗೈಡ್ ಮಾಡೇ ಮಾಡ್ತಾನೆ ಪೂಜೆ ಮಾಡಿ. ಇದು ಡಿಫರೆನ್ಸ್ ಬಿಟ್ವೀನ್ ವಿಷ್ಣು ಅಂಡ್ ಅದರ್ ಗಾಡ್ಸ್. ಅದು ಶ್ರೇಷ್ಠ ಅಷ್ಟೆ. ಅದಕ್ಕೆ ಇಷ್ಟ ಹೇಳಿದ್ರು, ನಮೇ ಭಕ್ತ ಪ್ರಣಶ್ಯತಿ, ಪ್ರಾಮಿಸ್ ಮಾಡ್ತಾನೆ ಭಕ್ತ ಹಾಳಾಗೋದೇ ಇಲ್ಲ. ಆ ರೀತಿ ಉಳಿದವ್ರು ಪ್ರಾಮಿಸ್ ಮಾಡೋದಿಲ್ಲ, ಗೊತ್ತಾಯ್ತಾ? ಅದು ದೇವರ ವೈಶಿಷ್ಟ್ಯ. ಕೆಲವು ಕಂಪನಿಯವರು ಓದಿದ ಮೇಲೆ ಕೆಲಸ ಗ್ಯಾರಂಟಿ ಅಂತ ಹೇಳ್ತಾರೆ, ಕೆಲವರು ಓದ್ ಗ್ಯಾರಂಟಿ, ಕೆಲಸ ನಮಗೆ ಗೊತ್ತಿಲ್ಲ ಅಂತ. ಆ ಟೈಪ್ ವಿಷ್ಣು ಗ್ಯಾರಂಟಿ ಕೊಡ್ತಾನೆ, ಆದ್ರಿಂದ ವಿಷ್ಣುನ ಅದು ತುಂಬ ಇದೆ. ಅದು ಪುಸ್ತಕ ಇದೆ, ಕ್ಯಾಸೆಟ್ ಇದೆ, ನೀವು ಕೇಳ್ಬೋದು. ತುಂಬ ಎಲ್ಲ ಮನಸ್ಸುದ್ದಿಯಿಂದ ಹೇಳೋದು, ಆರೋಗ್ಯ ಗ್ರಹಗತಿ ಸರಿ ಹೋಗೋದು, ಆರೋಗ್ಯ ಸರಿ ಹೋಗೋದು, ಆಮೇಲೆ ಎಲ್ಲ ವಿಧವಾದ ಇಂದ್ರಿಯಗಳು ಕ್ಲೀನ್ ಆಗೋದು, ದೇವರಲ್ಲಿ ಭಕ್ತಿ ಬರೋದು, ಎಲ್ಲದಕ್ಕೂ ಬೇಸಿಕ್ ವ್ರತ ಅಂದರೆ ಏಕಾದಶಿ ವ್ರತ. ಅದು ಆಲ್ ಟೈಪ್ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಎಲ್ಲ ಕೊಡೋ ಶಕ್ತಿ ಇರೋ ಆ ವ್ರತಕ್ಕೆ ಒಂದಕ್ಕೆ, ಅದಕ್ಕೆ ಅದು ಮಾಡಲೇಬೇಕು. ಮತ್ತೆ ಅನೇಕ ಇನ್ನೊಂದು ಹೇಳೋದು ಮಾಡಿಬಿಟ್ಟೆ, ಕೃಷ್ಣಾಷ್ಟಮಿ ಬರೋದು ಇಷ್ಟೇ ಗೊತ್ತಲ್ಲ, ಅದು ಕಂಪಲ್ಸರಿ ಮಾಡಲೇಬೇಕಾದಂತ. ಆದ್ದರಿಂದ ತಪ್ಪದೇ ಮಾಡಬೇಕು ಏಕಾದಶಿ. ಹಿಂದೆ ಹೇಳಿದ್ದೇನೆ, 20 ಕೋಟಿ ಏಕಾದಶಿ ಮಾಡಿದ್ರೆ ಎಷ್ಟು ಉಪವಾಸ ಪುಣ್ಯ ಮಾಡಿದ್ರೆ, ಎಷ್ಟು ಉಪವಾಸ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಕೃಷ್ಣಾಷ್ಟಮಿ ಮಾಡಿದ್ರೆ ಬರುತ್ತೆ. ಆದ್ದರಿಂದ ಏನು ಮಾಡಿದ್ರೆ ಚಾನ್ಸ್ ಕಳ್ಕೊಳ್ಳೋಕೆ ಹೋಗಬಾರ್ದು. 23ನೇ ತಾರೀಕು ಇರೋದು, ಸರಿಯಾಗಿ ಅದನ್ನು ಅನುಷ್ಠಾನ ಮಾಡೋದು, ಗೊತ್ತಾಯ್ತಾ? ಎಂದೂ ಮಿಸ್ ಮಾಡ್ಕೊಳ್ಳೋದು, ಅದು ಮುಂಚೆ ಮತ್ತೆ ಬರೋದಿಲ್ಲ ಕ್ಲಾಸ್. ಆದ್ದರಿಂದ ಇವತ್ತೇ ಹೇಳಿರೋದು, ಫುಲ್ ಉಪವಾಸ ಮಾಡಬೇಕು ಏಕಾದಶಿ. ಹಾಗೆ ಹಾಗೆ ಉಪವಾಸ ಮಾಡಬೇಕು ಏಕಾದಶಿ ಥರ. ಒಂದೇ ಡಿಫರೆನ್ಸ್, ಅವ್ರು ರಾತ್ರಿ ಅರ್ಘ್ಯ ಕೊಟ್ಟ ಮೇಲೆ ಕೃಷ್ಣನಿಗೆ ಚಂದ್ರೋದಯ ಕಾಲಕ್ಕೆ ಅರ್ಘ್ಯ ಕೊಡಬೇಕು, ಆಮೇಲೆ ತೀರ್ಥ ತಗೋಬೇಕು. ಅರ್ಘ್ಯ ಕೊಟ್ಟ ಮೇಲೆ ಮೂರು ಸರಿ ತೀರ್ಥ ತಗೋಬೇಕು. ಏಕಾದಶಿ ಒಂದೇ ತೀರ್ಥ, ಮೂರು ತೀರ್ಥ, ಇದು ಒಂದೇ ಡಿಫರೆನ್ಸ್. ಮತ್ತೆ ಏಕಾದಶಿ ತೀರ್ಥಕ್ಕೆ ಏನು ಹಾಕಿರೋದು? ತುಳಸಿ ಮಾತ್ರ ಹಾಕಿರೋದು, ಕೃಷ್ಣಾಷ್ಟಮಿ ತೀರ್ಥ ಹಾಗಲ್ಲ. ಇವೆಲ್ಲ ಗಂಧೋದ ಕಾಸ ಎಲ್ಲ ಹಾಕಿರ್ಬೋದು. ಎರಡು ವ್ಯತ್ಯಾಸ ಬಿಟ್ಟರೆ ಇನ್ನೆಲ್ಲ ಏಕಾದಶಿ ಅದು ಒಂದೇ ರೀತಿ, ಎರಡು ಮಾತ್ರ ಡಿಫರೆನ್ಸ್, ಇನ್ಯಾವುದೇ ಇಲ್ಲ. ಕೃಷ್ಣಾಷ್ಟಮಿ ಮಧ್ಯರಾತ್ರಿ ಚಂದ್ರನಿಗೆ ಸೂರ್ಯಾರ್ಘ್ಯ ಕೃಷ್ಣ ಅರ್ಘ್ಯ ಕೊಟ್ಟ ಮೇಲೆ ಅಷ್ಟೇ. ಪ್ರಸಾದ ಏನು ತಗೋಬಾರ್ದು, ತಗೊಂಡ್ರೆ ಮಹಾಪಾಪ. ಆ ಉಪವಾಸ ಎಲ್ಲ ಬ್ರೇಕ್ ಆದ ಲೆಕ್ಕ. ನಮ್ಮ ಇತ್ತಿಂದ ಮ್ಯಾಗ್ಜಿನ್ ವ್ಯಾಸಮಧ್ವ ಅಂತ ಬಂದಿದೆಯಲ್ಲ, ಫುಲ್ ಡೀಟೇಲ್ಸ್ ಕೊಟ್ಟಿದೆ ಅದ್ರ ಬಗ್ಗೆ, ಕೃಷ್ಣಾಷ್ಟಮಿ ಹೇಗೆ ಮಾಡಬೇಕು, ವಿಧ ವಿಧ ಏನು, ಪೂಜಾ ಮಂತ್ರ ಏನು, ಎಲ್ಲ ಕೊಟ್ಟಿದ್ದೆ ನೋಡ್ಬೋದು. ಏನ ಯಾರು ತಗೋತಾರೆ? ಯಾರೋ ತಗೋತಾರೆ, ಸ್ವಾಮಿಗಳು ತಗೋತಾರ? ಇಲ್ಲ, ಅವ್ರು ಮುಖ್ಯ ನಮಗೆ, ಯಾರೋ ಮುಖ್ಯ ಅಲ್ಲ, ಅದು ಅಥಾರಿಟಿ ಮುಖ್ಯ. ಹುಡುಗರದ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ, ತಗೋತಾರೆ, ಅದು ತಪ್ಪು ಶೀತ. ಏನು ಮರು ದಿವಸ ಆಗಿದ್ರೆ, ಅವತ್ತು ಪಾಲನೆ ಆಗಿದ್ರೆ ರಾತ್ರಿ ಲೇಟಾಗಿ ಬಂದೇ ಸ್ವಲ್ಪ ತೊಗೊಂಡ್ಬಿಡೋದು, ರಾತ್ರಿ ಲೇಟ್ ಆಗುತ್ತೆ ಅಂತೇಳಿ. ಲೇಟ್ ಆಗೋದು ಮುಖ್ಯ ಅಲ್ಲ, ಅದಕ್ಕೆ ಲೇಟ್ ಆಗೋದು ಮುಖ್ಯ ಅಲ್ಲ. ತಗೋಬೇಕಂದ್ರೆ ಅದಕ್ಕೇನೆ ಹೇಳ್ತಾರೆ, ಅಕಸ್ಮಾತ್ ಸಾಯಂಕಾಲದಲ್ಲಿ ಕಾಯ್ದೆ ಹೋದ್ರೆ ಬೆಳಿಗ್ಗೆ ತಗೊಳ್ಳಿ, ರಾತ್ರಿ ತಗೋಬೇಡಿ. ಅರ್ಥ ಆಯ್ತು ನಿಮಗೆ? ಮಧ್ಯಾಹ್ನ 3 ಗಂಟೆವರೆಗೆ ಕಾಯಿಲೆ ಆಗಲಿಲ್ಲ ಹೋದನ್ನು, ಅದಕ್ಕೆ ಎಷ್ಟೋ ಮಾಡಿದ್ರೆ ಬೆಳಿಗ್ಗೆ ತಗೊಳ್ಳೋ ಸಂಪ್ರದಾಯ ಇದೆ, ಅದು ತಗೊಳ್ಳಿ. ತಪ್ಪು, ಅದು ತಪ್ಪಲ್ಲ, ಯಾಕಂದ್ರೆ ಮಾಡೋರಿದ್ದಾರೆ, ಮಧ್ಯರಾತ್ರಿ ಯಾರೂ ತಗೊಳ್ಳೋದಿಲ್ಲ, ಅದನ್ನು ತಗೊಳ್ಬಾರ್ದು. ಉಪವಾಸದ ಕಾನ್ಸೆಪ್ಟೇ ಹೊರಟೋಯ್ತು. ಅದು ಮಾಡ್ಕೊಂಡಿದ್ರೆ ಮಾಡೋದು ಅತ್ಯುತ್ತಮ ಪಕ್ಷ, ಗೊತ್ತಾಯ್ತಾ? ಮಾಡ್ಲಿಕ್ಕೆ ಆಗಲಿಲ್ಲ ಹೌದಲ್ಲ, ನೀವು ಹಿಂದಿನ ದಿವಸ ರಾತ್ರಿ ತಗೊಳ್ಳೋದಕ್ಕಿಂತ ಅದು ಬೆಳಿಗ್ಗೆ ತಗೊಳ್ಳೋದು ಕೋಟಿ ಪಾಲು ವಾಸಿ. ಯಾಕೆ ಹೋಲ್ ಡೇ ಉಪವಾಸ ಅಂತ ಆಗೋಯ್ತಲ್ಲ, ಇಲ್ಲಿ ಉಪವಾಸ ಆಗಲಿಲ್ಲ ನೀವು, ಇವತ್ತು ಉಪವಾಸ ಆಗಲಿ ಬರೋ ದಿವಸ ಉಪವಾಸ ಆಗಲಿಲ್ಲ, ಕೃಷ್ಣಾಷ್ಟಮಿ ಕ್ಯಾನ್ಸಲ್ ಆದಾಗ ಆಯ್ತಲ್ಲ, ಅರ್ಥ ಆಯ್ತಾ? ಅದು ಒಂದು ಬೆನಿಫಿಟ್ ನಿಮಗಿದೆ ಬೆನಿಫಿಟ್. ಅದಕ್ಕೆ ಬರೋ ದಿವಸ ಬೆಳಿಗ್ಗೆ ಯಾರು ಪಾರ್ಣೆ, ಎಷ್ಟೋ ಮಠದಲ್ಲಿದೆ, ವ್ಯಾಸರಾಯ ಮಠದಲ್ಲಿ ಮಾಡ್ತಾರೆ, ಉಡುಪಿ ಮಠದಲ್ಲಿ ಮಾಡ್ತಾರೆ, ತಪ್ಪಲ್ಲ ಅದು, ಅರ್ಥ ಆಯ್ತಾ? ಇದು ಮಾತ್ರ ಮಾತ್ರ ಯಾವ ಮಠದಲ್ಲೂ ಮಾಡೋದಿಲ್ಲ, ಅರ್ಥ ಆಯ್ತಲ್ಲ? ಅದು ಮಾಡಬಾರ್ದು. ಇಲ್ಲ ತಗೊಳಕ್ ಬರದೆ, ಗಣೇಶನಿಗೆ ಕೊಟ್ಟ ಮೇಲೆ ಮುಗಿದೋಯ್ತು, ಅದ್ಯಾವ್ದು ಬರದ ಇಪ್ಪತ್ತು. ಅದಕ್ಕೇನೆ ಗಣೇಶನಿಗೆ ಕೊಟ್ಟಿದ್ದು ತಗೊಳಕ್ ಬರೋದಿಲ್ಲ, ಅದು ಚಿಕ್ಕ ಚಿಕ್ಕ ಮಾಡಿಬಿಡ್ತಾರೆ, ಅದಕ್ಕೆ ದೊಡ್ಡ ದೊಡ್ಡ ಕೊಟ್ಬಿಟ್ರೆ ಅಷ್ಟು ವೇಸ್ಟ್ ಆಗುತ್ತೆ ಅಂತೇಳಿ ಇಷ್ಟಿಷ್ಟೇ ಮಾಡಿ ಹಾಕ್ಬಿಡ್ತಾರೆ ಗಣೇಶನಿಗೆ. ಇಪ್ಪತ್ತೊಂದು ಏಕವಿಂಶತಿ ಬೋಧಕ ಪ್ರಿಯ ಅಷ್ಟೆ, ನಾವು ತಗೊಳಕ್ಕೆ ಅದನ್ನ ವಿಸರ್ಜನೆ ಮಾಡ್ಬೋದು, ಗಿಡಗಳಿಗೆ ಹಾಕ್ಬೋದು, ನೀರಲ್ಲಿ ಹಾಕ್ಬೋದು, ಅಷ್ಟೆ. ಜಲಚರ ತಿನ್ನುತ್ತೆ, ಎಲ್ಲ ಉಳಿ ತಿನ್ನುತ್ತೆ. ರಮಾ ಬ್ರಹ್ಮಾದಿ ನೈವೇದ್ಯ ದಿವಸ ಹಾಗೆ ಮಾಡೋದು. ಹೌದು, ಮುಖ್ಯವಾಗಿ ಅದಕ್ಕೆ ಹೇಳಿದ್ದು ರುದ್ರದೇವರ ಅಷ್ಟೇ ಹೇಳಿಲ್ಲ, ರುದ್ರಾಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಸಂಕರ್ಷಣ ಇನ್ಯಾವ ಬೇಕಾದ್ರೆ ಹೇಳ್ಕೊಂಡು, ಬರೀ ರುದ್ರದೇವರಿಗೆ ತಿಳಿಯೇ ಇಲ್ಲ, ಬೇರೆ ಯಾವ ದೇವತೆಗಳು ಪೂಜೆ ಮಾಡಿದ್ರು ಕೂಡ ಅಂತರ್ಯಾಮಿ ಮುಖ್ಯ ನಾರಾಯಣನೇ, ಆದ್ದರಿಂದ ಮುಖ್ಯ ಕೊಡೋದು ಆತ್ಮೇನೆ, ಬಟ್ ಥ್ರೂ ಇದ್ರ ಮೂಲಕ ಹೋಗುತ್ತೆ. ಇಲ್ಲ, ಇವ್ರ ಮೂಲಕ ಅಲ್ಲಿ ಹೋಗು, ಅಂತರ್ಗತ ಅಂತ ಮಾಡಿಬಿಡೋದು ಅದು ಶ್ರೇಷ್ಠ. ಹಾಂ, ಅವ್ರ ಮೂಲಕ ಹೋಗ್ಬೇಕು. ಹೌದು ಹೌದು, ಅವ್ರ ಅದು ಪದ್ಧತಿ ಇದೆ. ಹೌದು, ರುದ್ರದೇವ ಕೊಂಬುಗಳ ಮಧ್ಯೆ ಕೈ ಹಾಕಿ ನೋಡೋ ಪದ್ಧತಿ ಇದೆ. ಆ ಸೂಚನೆ ಅಂತ ಕೇಳಿದ್ರೆ, ರುದ್ರದೇವರನ್ನು ಹೇಗೆ ಗರುಡಧ್ವಜ ಅಂತ ಹೇಳಿ ವಿಷ್ಣುವಿನ ಆರಾಧನೆ ಮಾಡ್ತೇವೋ, ನಂದಿ ವಾಹನ ಅಂತ ಹೇಳಿದ್ರೆ ಅಲ್ಲಿ ನೋಡಿದ್ರೆ ಹೆಚ್ಚು ಪುಣ್ಯ ಅಂತ, ಹಾಗೆ ನೋಡಬಾರ್ದು ಅಂತಿಲ್ಲ, ಅಲ್ಲಿ ನೋಡಿ ಹೆಚ್ಚು ಪುಣ್ಯ ಅಂತ. ರುದ್ರದೇವ ಪೂರ್ತಿ ಪ್ರದಕ್ಷಿಣೆ ಕೂಡ ಹಾಕಲ್ಲ, ಅದಕ್ಕೆ ಮುಕ್ಕಾಲು ಪ್ರದಕ್ಷಿಣೆ. ಉಡುಪಿ ಚಂದ್ರಮೌಳಿಸ ದೇವಸ್ಥಾನ ಇದೆಯಲ್ಲ, ಹೀಗೋ ಹೀಗೋ ಈ ಕಡೆ ಹೊರಟ್ಬಿಡ್ತಾರೆ ಈ ಕಡೆಯಿಂದ, ಪೂರ್ತಿ ಪ್ರದಕ್ಷಿಣೆ ಹಾಕಲ್ಲ. ಅದು ನಂದಿ ಇದಿರ್ತಲ್ಲ ಪಾಣಿಪಟ್ಟರು ಅಂತಲ್ಲ, ದಾಟಬಾರದು ಅಂತ ನೀವು ಪ್ರದಕ್ಷಿಣೆ, ಮುಕ್ಕಾಲು ಪ್ರದಕ್ಷಿಣೆ ಹಾಕಲ್ಲ. ದೇವರ ನೈವೇದ್ಯ ಮಾಡಿದ್ದನ್ನು ತಗೊಂಡು ಅವ್ರ ಮುಂದೆ ಇಟ್ಟು ಕೃಷ್ಣಾರ್ಪಣ, ವಾಯುದೇವರು ಮಾಡ್ಕೊಂಡು ಇದನ್ನ ದೇವ್ರು ತಗೊಂಡು ಮತ್ತೆ ಅದನ್ನು ಕೃಷ್ಣಾರ್ಪಣ ಸಪ್ರೇಟ್ ಸಪ್ರೇಟ್. ದೇವ್ರ ನೈವೇದ್ಯ ಮಾಡಿದ್ದನೇ ತಗೊಂಡು, ಬೇರೆ ತಗೊಳಗಿಲ್ಲ, ಡೈರೆಕ್ಟ್ ಪಾತ್ರೆಯಿಂದ ತಗೊಳಗಿಲ್ಲ, ಮಾಡಕ್ ಬರಲ್ಲ. ಯಾಕಂದ್ರೆ ಅದು ಅವ್ರಿಗೆ ಆಗ್ತದೆ, ನಮಗೆ ದೇವ್ರ ನೈವೇದ್ಯ ಇಲ್ಲ ಆಗುತ್ತೆ, ಅಲ್ಲ ವಾಯುದೇವ್ರ ನೈವೇದ್ಯ ಆಗಿಬಿಡುತ್ತದು, ದೇವ್ರ ನೈವೇದ್ಯ ಮಿಸ್ ಆಗುತ್ತೆ, ಆ ರೀತಿ ಮಾಡಿ ಸಪ್ರೇಟ್ ಮಾಡ್ಕೊಳ್ಳಿ. ಅದು ಬೇರೆ ಫಿಲಾಸಫಿ, ನಾ ಹೇಳಿದ್ದು ಫಿಲಾಸಫಿ ಪ್ರಕಾರ ಗ್ರಹಣ ಆಗಲ್ಲ, ಅದು ಕಥೆ ಪ್ರಕಾರ ಗ್ರಹಣ ಆಗಿ, ಪುರಾಣದ ಕಥೆಗೆ ಹೇಗೆ ಹೇಳ್ತಾರೆ ಅರ್ಥವಾಗಲಿಕ್ಕೋಸ್ಕರ ಹಾಗೆ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆಲ್ಲ ಈ ಸೈನ್ಸ್ ಎಲ್ಲ ಅರ್ಥ ಆಗೋದಿಲ್ಲ, ಅದಕ್ಕೆ ರಾಹು ಹಿಡಿಯುತ್ತೆ ಅಂತ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ ಅಷ್ಟೇ, ಆ ರೀತಿ ಹೇಳಿದರು. ಆ್ಯಕ್ಚುಲಿ ಸೈನ್ಸ್ ಅಲ್ಲಿ ಹೇಳಿದಾರಲ್ಲ ಅದನ್ನೇ ಶಾಸ್ತ್ರದಲ್ಲಿ ಕೂಡ ಹೇಳಿದ್ರು, ಸೈನ್ಸ್ನಲ್ಲಿ ಹೇಳಿದ್ರು ಶಾಸ್ತ್ರ ವ್ಯತ್ಯಾಸನೇ ಇಲ್ಲ, ಎರಡು ಕರೆಕ್ಟೇ. ಚಿಕ್ಕ ಮಕ್ಕಳಿಗೆ ಅದು ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ರಾಹು ಬಂದು ಹಿಡಿತಾನೆ ಅಂತ ಹೇಳ್ತಾರೆ. ಕರೆಕ್ಟ್. ಹಾ ಹೌದು ಸರಿ ಆಯ್ತು. ಇದು ಸಾಮಾನ್ಯಗಿಂತ ಪ್ರಶ್ನೆ ಐತಿ, ಇದು ಬಹಳ ದೊಡ್ಡ ಪ್ರಶ್ನೆ ಇದೆ. ಕೆಲವರಂತೂ ನ್ಯಾಷನಲ್ ಗ್ರೌಂಡ್ಸ್ ಅಲ್ಲಿ ಎಲ್ಲರಿಗೂ ಅದೇ ಟೈಮ್ನಲ್ಲಿ ತಿನ್ನಕ್ ಕೊಡೋದು ಏನಾಗುತ್ತೆ ನೋಡ್ಬಿಡ್ತೀವಿ ಹೇಳಿ, ಅಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ಏನಂತ ಕೇಳಿದ್ರೆ, ಎರಡಿದೆ ಈ ಸನ್ ರೇಸಿಗೆ ಸ್ಪೆಷಲ್ ಎಫೆಕ್ಟ್ ಇದೆ, ಗೊತ್ತಾಯ್ತಾ? ಸನ್ ರೇಸಿಗೆ ಒಂದು ಪ್ಯೂರಿಫೈ ಮಾಡೋ ಕೆಪಾಸಿಟಿ ಇದೆ, ತಿಳಿತಿಲ್ಲ. ಆ ರೇಸ್ ಆಗ ಬೀಳೋದಿಲ್ಲ, ಆಗ ಅದು ಇಂಪ್ಯೂರ್ ಆಗುತ್ತೆ. ಚಂದ್ರನ ರೇಸ್ಗೆ ಅನ್ನಕ್ಕೂ ಚಂದ್ರನ ರೇಸ್ಗೂ ಡೈರೆಕ್ಟ್ ಕನೆಕ್ಷನ್ ಇದೆ, ಆಗ ಅದು ಬೀಳೋದಿಲ್ಲ, ಆದ್ರಿಂದ ಇಂಪ್ಯೂರ್ ಆಗುತ್ತೆ. ಆ ಇಂಪ್ಯೂರಿಟಿ ನೀವು ಸೈಂಟಿಫಿಕಲಿ ನೋಟಿಸ್ ಮಾಡೋಕ್ಕೆ ಬರೋದಿಲ್ಲ, ಅದು ಇದು ಇನ್ವಿಸಿಬಲ್ ಅದು, ಮತ್ತೆ ಆ ಎಫೆಕ್ಟ್ ಗೊತ್ತಾಗುತ್ತೆ ನಿಮಗೆ. ಟೂ ಲೇಟ್ ಆಗ ಏನು ಮಾಡೋಕ್ಕೆ ಬರೋದಿಲ್ಲ, ಅರ್ಥ ಆಯ್ತಾ? ಈ ಸೈನ್ಸ್ನವ್ರು ಏನು ಮಾಡ್ತಾರೆ ಅಂದರೆ, ಸೈನ್ಸ್ ಬಿಯಾಂಡ್ ನಮಗೆ ಮೆಟೀರಿಯಲ್ ವರ್ಲ್ಡ್ ಬೇರೆ ನೋಡೋದು ಸಿಕ್ಕಿದೆ ಸೈನ್ಸ್ಗಿಲ್ಲ, ಗೊತ್ತಾಯ್ತಾ? ಅದು ಸ್ಪಿರಿಚುವಲ್, ಅದು ಸ್ಪಿರಿಚುವಲ್ ಪವರ್ ಬೇರೆ. ಈ ಎಕ್ಸ್ರೇಸ್ ಎಷ್ಟು ಡಿಫ್ರೆನ್ಸ್ ಇದೆ ಈಗ, ಈ ಕ್ಯಾಮರಾ ರೇಸ್ಗೂ ಮೈಕ್ರೋವೇವ್ಸ್ಗೂ ಎಕ್ಸ್ರೇ ಡಿಫ್ರೆನ್ಸ್ ಎಷ್ಟಿದೆ ಈಗ, ಡಿಫ್ರೆನ್ಸ್ ಇದೆಯೋ ಇಲ್ಲ ಎಕ್ಸ್ರೇ? ಆ ಥರ ಬೇರೆ ರೇಸ್ ಸೈನ್ಸಿನ ಅಲ್ಲಿವರೆಗೆ ಹೋಗಿಲ್ಲ ಡಿಫ್ರೆನ್ಸ್, ಗೊತ್ತಾಯ್ತಾ? ಇವರು ಅದನ್ನು ಟೂ ಮಚ್ ಮಾಡಿಬಿಟ್ಟು ತಮಾಷೆ ಮಾಡ್ತಾರೆ, ತಪ್ಪದು. ಆಮೇಲೆ ಹೆಚ್ಚು ಕಡಿಮೆ ಇವ್ರು ಕೊಡ್ತಾರಾ? ಕೊಡೋದಕ್ಕೆ ಬರೋದಿಲ್ಲ, ಸೈನ್ಸ್ ಇಸ್ ಬಿಯಾಂಡ್ ಸೂಪರ್ ಸೈನ್ಸ್ ಫಿಲಾಸಫಿ. ಆದ್ದರಿಂದ ಇಟ್ ಅಫೆಕ್ಟ್ಸ್ ಅಂದ್ರೆ ಇಟ್ ಅಫೆಕ್ಟ್ಸ್. ಇವತ್ತು ಅಫೆಕ್ಟ್ ಆಗಿದ್ರೆ ಇದೇ ಕರೆಕ್ಟ್, ಇವರಾರು ರೋಗ ಬರ್ತಿರೋದ್ರಲ್ಲಿ ಅದಕ್ಕೋಸ್ಕರ ಬರ್ತಾ ಇದೆ. ಅನ್ನೋನ್ ಒಂದು ಬಿಡ್ತಾನೆ, ಅನ್ನೋನ್ ಅಲ್ಲ, ಈ ರೀತಿ ಬಂದಿರೋದು ನನಗೆ ಗೊತ್ತಾಯ್ತಾ. ಅದನ್ನು ನಾವು ಏನು ಮಾಡೋಕ್ಕೆ ಹೋಗ್ಬಾರ್ದು. ಅಷ್ಟೇ ಅಲ್ಲ, ಆಗ ತೊಗೊಳ್ಬಾರ್ದಲ್ಲ, ಫಸ್ಟ್ ಆಗಿ 12 hours ಹೇಳ್ತಾರೆ ಅಂದರೆ ಅಷ್ಟೊತ್ತಿಗೆ ಫುಡ್ ಏನು ಇರಬಾರ್ದು, ಎಷ್ಟು ಕ್ಲಿಯರ್ ಆಗಿಬಿಟ್ಟು ಗೊತ್ತಾಯ್ತಾ. ಅಲ್ಲಿದ್ದರೆ ಅದು ಪಾಯ್ಸನ್ ಆಗುತ್ತೆ ಅಂತ ಅರ್ಥ ಆಯ್ತು. ಗ್ರಹಣ ಕಾಲಕ್ಕೆ ಅನ್ನೋ ಫುಡ್ ಇದ್ದರೆ ಅದು ಪಾಯ್ಸನ್ ಆಗುತ್ತೆ, ಅದರಿಂದ ಮುಂಚೆ ತೆಗೆದುಬಿಡಿ. ಅದು ಕಡೆ ಹಾಗೆ, ಅದು ಹಾಗೆ ಹಾಗೆ ಹೋಗೋದ್ರಿಂದ ಅವು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ, ಕುಷ್ಠರೋಗ ಬರೋ, ಏನೋ ರೋಗಗಳು ಬರುತ್ತೆ ಅಂತ ಹೇಳ್ತಾ. ಅವ್ರು ಹೇಳಿದ ಮೇಲೆ ಅದನ್ನು ನಾವು ಆ್ಯಕ್ಚುಲಿ ಸ್ಪಿರಿಚುವಲ್ ಎಕ್ಸ್ಪ್ಲೇನ್ ಮಾಡಬೇಕೆ ಹೊರತು ಇವರು ಅಲ್ಲಗಡೆತಾರೆ ಒಂದು ದೊಡ್ಡದಲ್ಲ. ಇವತ್ತು ಕಣ್ಣಿದ ಕಣ್ಣೀರೋ ಹೇಳಿದ ಮಾತನ್ನು ಕೂಡ ಒಪ್ಪೋದಿಲ್ಲ ಅಂತ ಹೇಳ್ಬಿಡ್ಲಕ್ಕಾಗೋದಿಲ್ಲ. ಇನ್ನೊಬ್ಬ ಕಣ್ಣೀರೋ ಹೇಳಬೇಕಲ್ಲ ಆ ರೀತಿ. ಏನೋ ಏನೋ ಯಾವ ನರಸಿಂಹ? ಹಾಂ ಕರೆಕ್ಟ್, ಹೌದು. ಲಕ್ಷ್ಮೀ ದೇವಿಗೂ ನಾರಾಯಣಿಗೂ ಸ್ವಗತ ವಿವರ್ಜಿತ. ಲಕ್ಷ್ಮೀನೇ ಬೇರೆ, ನಾರಾಯಣನೇ ಬೇರೆ. ಆದರೆ ನರಸಿಂಹನಿಗೂ ನರಸಿಂಹನ ಅಂಗಗಳಿಗೂ ಹೇಗೆ ಸ್ವಗತ ಭೇದ ವಿವರ್ಜಿತತ್ವ ಇದೆಯೋ, ಲಕ್ಷ್ಮಿಗೂ ಲಕ್ಷ್ಮೀ ಅಂಗಗಳಿಗೂ ಹಾಗಿದೆ. ಅದು ನಿಜ, ಲಕ್ಷ್ಮಿಗೂ ಲಕ್ಷ್ಮೀ ಅವಯವಾದಿಗಳು ರೂಪರೂಪಗಳಿಗೂ ಭೇದ ಇಲ್ಲ. ಅವರು ಸ್ವಗತ ವಿವರ್ಜಿತರೆ. ಯಾರು? ಇಲ್ಲ, ಕ್ಷತ್ರಿಯಲ್ಲಿ ಎರಡು ವಿಧ ಇದೆ. ಅದೇ ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ವೈಶ್ಯರು ಶೂದ್ರರು ಯಾರೇ ಆಗಲಿ ಅವ್ರು ಮಾಂಸಾಹಾರ ಬಿಡೋದು ಶ್ರೇಷ್ಠ ಅಂತ ಶಾಸ್ತ್ರ ಹೇಳಿಬಿಟ್ಟಿದ್ದಾರೆ. ಆದರೆ ಶುದ್ಧ ವೈಷ್ಣವ ರಾಜ ಯಾರು ತಗೋತಿರ್ಲಿಲ್ಲ, ವೈಷ್ಣವ ರಾಜರು ಮಾಂಸ ಸೇವನೆ ಮಾಡ್ತಿರ್ಲಿಲ್ಲ. ಆದರೆ ವೈಷ್ಣವರು ಅಲ್ಲದೇ ಅವರು ಮಾಡ್ತಾರೆ. ಇಲ್ಲ ಇಲ್ಲ, ಮಾಂಸ ಶಬ್ದಕ್ಕೆ ಇಲ್ಲ ಇಲ್ಲ ಇಲ್ಲ, ಹರಿವಂಶನ ಬಂದಿರೋ ಮಾತಿಗೆ ಮಾಂಸ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ ಗೊತ್ತಾಯ್ತಿಲ್ಲ. ಒಂದು ಕೆಟ್ಟದಕ್ಕೂ ಇದೆ, ಒಳ್ಳೆಯದಕ್ಕೂ ಹೆಸರಿದೆ ಗೊತ್ತಾಯ್ತಾ. ಈಗ ಅದಕ್ಕೆ ಬಂದಿತ್ತು, ಇದಕ್ಕೆ ಬಂದಿದ್ದಲ್ಲ. ಈ ಉದಾಹರಣೆಗೆ ಬದನೆಕಾಯಿಲಿ ಎರಡು, ಗುಳ್ಳ ಮತ್ತು ನಾನು ಗುಳ್ಳ ಅಂತಿಲ್ಲ ಆ ಟೈಪ್. ಗುಳ್ಳ ದೇವರ ನೈವೇದ್ಯಕ್ಕೆ ಬೇರೆ ಬರೋದಿಲ್ಲ. ಆ ಟೈಪ್ ಮಾಂಸದಲ್ಲಿ ವೆರೈಟಿ ಇದೆ. ಅದಿನ್ನು ಆ ಲೆಕ್ಕದಲ್ಲಿ ತಗೊಂಡ್ರೆ ಈ ಸಸ್ಯದ್ದು ಮಾಂಸನೇ ಅರ್ಥ ಆಯ್ತಾ. ಈಗ ಅದು ಲಿವಿಂಗ್ ಬಾಡಿನೇ, ಅದು ನಿಷಿದ್ಧ ಅಲ್ಲ, ಇದು ನಿಷಿದ್ಧ. ಆದ್ರಿಂದ ಆ ಶಬ್ದಗಳನ್ನ ಅರ್ಥ ಮಾಡ್ಕೋಬಾರ್ದು, ಅಪಾರ್ಥ ಕಾರಣ ಮಾಡ್ಕೋಬಾರ್ದು. ತಗೋಬೋದು, ಯಾಕೆಂದ್ರೆ ಎಲ್ಲೆಲ್ಲಿ ನಮಗೆ ಹೇಳಿದ ಪ್ರಾಚೀನ ಅಂತ ಎಲ್ಲಿ ಬಂದಿರುತ್ತೋ ಅಲ್ಲಿ ಅನುಸಂಧಾನ ಇರುತ್ತೆ ಎಂಬ ದೃಷ್ಟಿಯಿಂದ ತಗೊಂಡ್ಬಿಡ್ತೀವಿ, ಬೇರೆ ಕಡೆ ತಗೊಳ್ಬಾರ್ದು. ಎಲ್ಲಿ ಅಂತ ಒಳ್ಳೆ ಕ್ಷೇತ್ರ ಪ್ರತಿಪಾದನ ಕ್ಷೇತ್ರ ಅದು ತೊಳಕ್ಕೆ ಬರೋದಿಲ್ಲ. ಗುಂಪು ಮಾತ್ರ ತೊಳಕ್ಕೆ ಬರುತ್ತೆ, ನೈವೇದ್ಯ ಮಾಡಿದ್ದು ಎಲ್ಲಿ ಬಂದರೂ ತೊಳಕ್ಕೆ ಬರಲ್ಲ. ಎಲ್ಲೇ ಮಾಡಿದ್ರು ನಿಶ್ಚಿತಾನೆ, ಸ್ವಯಂ ವ್ಯಕ್ತ ಆಗಿದ್ರು ಅಷ್ಟೇ, ಬೇರೆ ಆಗಿದ್ರು ಅಷ್ಟೇ ಬರದೇ. ಆಯ್ತಾ, ಯದವೋಚ ಮಹಾಂತೇನ ಪ್ರಿಯತಾಂ ಅಮಲಾಮಯಃ.